नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो उवज्झायाणं नमो लोये सव्वसाहूणं एषो पञ्च नमो यारो सव्वपावपनाशनो मङ्गलाणं च सव्येषिं पढमं हवयि मङ्गलम् पढमं हवयि मङ्गलम् पञ्च परमेष्ठे भगवान् की अहिंसा परमो धर्म की आचार्य गुरुवर विद्यासागर मुनि महाराज की ಜೈನ ಧರ್ಮದ ಮೌಲಿಕ ವಿಶೇಷತೆಗಳು ಯಾವುವು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅನೇಕಾಂತ ಶಾದ್ವಾದ ಅಪರಿಗ್ರಹವಾದ ಅಹಿಂಸಾ ವಸ್ತುವಿನ ಸ್ವತಂತ್ರತೆ ಮತ್ತು ಅವತಾರವಾದದ ನಿಷೇಧ ಇವು ಜೈನ ಧರ್ಮದ ಮೌಲಿಕ ವಿಶೇಷತೆಗಳು ಜೈನ ಧರ್ಮದಲ್ಲಿ ಬೋಧಿಸಿರುವಂತಹ ವಿಷಯ ಅದು ಕೇವಲ ಜ್ಞಾನಿಗಳ ವಿಷಯ ಕೇವಲ ಜ್ಞಾನಿಗಳು ತಮ್ಮ ಕೇವಲ ಜ್ಞಾನದಲ್ಲಿ ಜಗತ್ತಿನ ಎಲ್ಲ ವಸ್ತುಗಳನ್ನು ಕನ್ನಡಿಯಲ್ಲಿ ಪರವಸ್ತುಗಳು ಪ್ರತಿಬಿಂಬಿತವಾಗುವಂತೆ ಚರಾಚರ ಎಲ್ಲ ವಸ್ತುಗಳನ್ನು ಕೇವಲ ಜ್ಞಾನದಲ್ಲಿ ಭಗವಂತರು ಪ್ರತಿಬಿಂಬಿಸುತ್ತಿರುವ ವಸ್ತುಗಳನ್ನು ನೋಡಿದರು ಕಂಡರು ಅವುಗಳ ಭೂತಕಾಲೀನ ಪರಿಣಮನ ಅವುಗಳ ಭವಿಷ್ಯತ್ಕಾಲದ ಪರಿಣಮನ ಅವುಗಳ ವರ್ತಮಾನ ಕಾಲದ ಪರಿಣಮನವನ್ನು ಕೂಡ ಕಂಡರು ವಸ್ತುವಿನ ಸಮಸ್ತ ಎಲ್ಲ ಅಪೇಕ್ಷೆಗಳು ಕೇವಲ ಜ್ಞಾನದಲ್ಲಿ ಗೊತ್ತಾದಾಗ ಅವುಗಳ ಸ್ವರೂಪ ಅವುಗಳ ಪರಿಣಮನ ಹೇಗೆ ಇತ್ತೋ ಅದೇ ಥರದಲ್ಲಿ ಯಥಾವತ್ತಾಗಿ ಭಗವಂತರು ಹೇಳಿಕೊಟ್ರು ಜಗತ್ತಿನಲ್ಲಿ ವಸ್ತುಗಳ ವಿವಿಧತ್ವ ಎಷ್ಟು ಪ್ರಕಾರದಲ್ಲಿದೆ ಅಂತಂದರೆ ಸಂಕ್ಷಿಪ್ತದಲ್ಲಿ ನಾವು ಹೇಳಬಹುದು ವಸ್ತುಗಳು ಎರಡು ಪ್ರಕಾರದವುಗಳು ಒಂದು ಚೇತನ ಮತ್ತು ಇನ್ನೊಂದು ಅಚೇತನ ದ್ರವ್ಯಗಳಲ್ಲಿ ಆರು ದ್ರವ್ಯಗಳನ್ನು ಹೇಳಿದ್ರೂ ಆ ದ್ರವ್ಯಗಳನ್ನು ನಾವು ಎರಡೇ ಪ್ರಕಾರವೆಂದು ಹೇಳಬಹುದು. ಚೇತನ ದ್ರವ್ಯ ಮತ್ತು ಅಚೇತನ ದ್ರವ್ಯ. ಚೇತನ ದ್ರವ್ಯದಲ್ಲಿ ಯಾವ ದ್ರವ್ಯ ಬಂತು? ಜೀವ ದ್ರವ್ಯ ಒಂದು ಬಂತು. ಅಚೇತನ ದ್ರವ್ಯದಲ್ಲಿ ಯಾವ ದ್ರವ್ಯ ಬಂತು? ಪುದ್ಗಲ ಒಂದೇ ಬಂತು ಅಲ್ಲ, ಪುದ್ಗಲ ಒಂದೇ ಬಂತು, ಮತ್ತಾವುದು ಬರಲಿಲ್ಲ. ಅಚೇತನ ಯಾವಗಳಿಗೆ, ಯಾವ ದ್ರವ್ಯಗಳಿಗೆ ಜೀವತ್ವವಿಲ್ಲವೋ ಅವೆಲ್ಲ ದ್ರವ್ಯಗಳು ಅಚೇತನ. ಆರು ದ್ರವ್ಯಗಳಲ್ಲಿ ಚೇತನ ದ್ರವ್ಯ ಎಷ್ಟು ಮತ್ತು ಅಚೇತನ ದ್ರವ್ಯ ಎಷ್ಟು? ಒಂದು ಚೇತನ ದ್ರವ್ಯ ಇದೆ, ಐದು ಅಚೇತನ ದ್ರವ್ಯಗಳಿವೆ. ಬಹುಮತ ಅಚೇತನ ದ್ರವ್ಯಗಳದ್ದಿದೆ. ಚೇತನ ಅಚೇತನ ಈ ಎರಡೂ ಪ್ರಕಾರದ ದ್ರವ್ಯಗಳಲ್ಲಿ ಶ್ರೇಷ್ಠ ದ್ರವ್ಯ ಯಾವುದು? ಚೇತನ ದ್ರವ್ಯ ಶ್ರೇಷ್ಠ, ಅಚೇತನ ದ್ರವ್ಯ ಶ್ರೇಷ್ಠ ಅಲ್ಲ ಅಂತ ಅರ್ಥ ಆಯಿತು. ಯಾವುದು ಶ್ರೇಷ್ಠ ಅಲ್ಲವೋ ಅದರ ಸಂಖ್ಯೆ ನಿಸರ್ಗ ನಿಯಮದಿಂದ ಯಾವಾಗಲೂ ಬಹುಮತದಲ್ಲಿರ್ತದೆ. ಯಾವ ವಸ್ತು ಶ್ರೇಷ್ಠ ಅಲ್ಲವೋ ಅದು ಹೆಚ್ಚಿಗಿರ್ತದೆ, ಹೆಚ್ಚಿನ ಪ್ರಮಾಣದಲ್ಲಿರ್ತದೆ, ಮತ್ತು ಯಾವುದು ಶ್ರೇಷ್ಠವೋ ಅದು ಕಡಿಮೆ ಸಂಖ್ಯೆಯಲ್ಲಿರುತ್ತದೆ. ಅಚೇತನ ದ್ರವ್ಯಗಳಿಗೆ ಮೋಕ್ಷ ಸುಖವಿಲ್ಲ. ಇದೆ ಪುದ್ಗಲ ದ್ರವ್ಯಗಳು ಮೋಕ್ಷಕ್ಕೆ ಹೋಗಬಹುದೇನು? ಈ ಮೈಕು, ಈ ಪುಸ್ತಕಗಳು, ಇವುಗಳಿಗೆ ಮೋಕ್ಷ ಯಾವಾಗ? ಅಚೇತನ ದ್ರವ್ಯಗಳಿಗೆ ಮೋಕ್ಷ ಇಲ್ಲವೇ ಇಲ್ಲ. ಜೀವ ದ್ರವ್ಯಗಳಿಗೆ ಮೋಕ್ಷ ಇದೆ, ಅದರಲ್ಲಿಯೂ ಭವ್ಯ ಜೀವಗಳಿಗೆ ಮೋಕ್ಷ ಇದೆ, ಅಭವ್ಯ ಜೀವಗಳಿಗೆ ಮೋಕ್ಷ ಇಲ್ಲ. ಇನ್ನು ಭವ್ಯ ಜೀವಗಳು ಶ್ರೇಷ್ಠವೋ ಅಥವಾ ಅಭವ್ಯ ಜೀವಗಳು ಶ್ರೇಷ್ಠ? ಆಮೇಲೆ ಶ್ರೇಷ್ಠ ವಸ್ತು ಕಡಿಮೆ ಇರಬೇಕು, ಅಶ್ರೇಷ್ಠ ವಸ್ತು ಹೆಚ್ಚಿಗಿರಬೇಕು. ಇದರಲ್ಲಿ ಹೇಳಿ ನೋಡೋಣ, ಬಂದ್ರಲ್ಲ ಭವ್ಯ ಅಭವ್ಯ ಈ ಎರಡೂ ಪ್ರಕಾರದ ಜೀವಗಳಲ್ಲಿ ಭವ್ಯ ಮತ್ತು ಅಭವ್ಯ ಜೀವಗಳಲ್ಲಿ ಶ್ರೇಷ್ಠ ಜೀವ ಯಾವುದು? ಭವ್ಯ ಜೀವ ಶ್ರೇಷ್ಠ. ಇನ್ನು ಸಂಖ್ಯೆಯ ಅಪೇಕ್ಷೆಯಿಂದ ಇಲ್ಲಿ ವಿಚಾರ ಮಾಡಿದರೆ ಯಾರು ಜಾಸ್ತಿ ಯಾರು ಕಡಿಮೆ? ಅಭವ್ಯ ಜಾಸ್ತಿ, ಭವ್ಯ ಜೀವ ಕಡಿಮೆ. ಉಲ್ಟಾ ಆಯಿತು. ಇಲ್ಲಿ ಸ್ವಲ್ಪ ಸೃಷ್ಟಕ್ಕೆ ಬಹುಮತ ಇದೆ. ಭವ್ಯ ಜೀವಿಗಳ ಸಂಖ್ಯೆ ಅಭವ್ಯ ಜೀವಿಗಳಕ್ಕಿಂತ ಅನಂತ ಪಟ್ಟು ಜಾಸ್ತಿ ಇದೆ. ಎಲ್ಲಾದರೂ ಒಂದು ಜಾಗದಲ್ಲಿ ನಮ್ಮದು ವಿಜಯ ಇದೆ, ಎಲ್ಲ ಕಡೆಗೆ ಸೋಲಿದೆ ಅಂತಲ್ಲ, ಎಲ್ಲಾದರೂ ಒಂದು ಜಾಗದಲ್ಲಿ ವಿಜಯ ಇದೆ. ಆದರೂ ಭವ್ಯ ಅಭವ್ಯ ಎರಡನ್ನೂ ಸೇರಿಸಿ ನಾವು ಅಚೇತನ ಪುದ್ಗಲ ದ್ರವ್ಯಗಳನ್ನು ಸಂಖ್ಯೆಯ ಅಪೇಕ್ಷೆಯಿಂದ ಬಹುಮತದಲ್ಲಿ ಬಂದು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅಚೇತನ ದ್ರವ್ಯಗಳು ಅಂತಂದರೆ ಪುದ್ಗಲ ದ್ರವ್ಯ, ಅಧರ್ಮ ದ್ರವ್ಯ, ಧರ್ಮ ದ್ರವ್ಯ, ಆಕಾಶ ದ್ರವ್ಯ, ಕಾಲದ್ರವ್ಯ, ಇವೆಲ್ಲ ಅಚೇತನ. ಇವುಗಳಲ್ಲಿ ಅಚೇತನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವು ಇವೆ? ಅಚೇತನ ದ್ರವ್ಯಗಳಲ್ಲಿ ಬಹುಮತದಲ್ಲಿ ಯಾವ ದ್ರವ್ಯ ಇದೆ? ಪುದ್ಗಲ್ ದ್ರವ್ಯ ಬಹುಮತದಲ್ಲಿದೆ. ಎಲ್ಲಕ್ಕಿಂತ ಮೊದಲನೆಯ ಶ್ರೇಣಿಯಲ್ಲಿ ಬಹುಮತದಲ್ಲಿ ಇರತಕ್ಕಂತಹ ದ್ರವ್ಯ ಯಾವುದು? ಆಕಾಶ. ಒಂದೇ ದ್ರವ್ಯ ಇದೆ, ಎರಡೂ ಇಲ್ಲ, ಅಖಂಡ ಒಂದೇ ದ್ರವ್ಯ. ಸಂಖ್ಯೆಯಲ್ಲಿ ಒಂದೇ, ಅನಂತಲ್ಲ. ಸಂಖ್ಯೆಯ ಅಪೇಕ್ಷೆಯಿಂದ, ದ್ರವ್ಯಗಳ ಸಂಖ್ಯೆಯ ಅಪೇಕ್ಷೆಯಿಂದ ಜಾಸ್ತಿ ಸಂಖ್ಯೆ ಯಾವ ದ್ರವ್ಯಗಳದ್ದಿದೆ? ಧರ್ಮದ್ರವ್ಯ ಒಂದೇ ಇದೆಯಲ್ಲ, ಎಷ್ಟಿದಾವು ಧರ್ಮದ್ರವ್ಯಗಳು? ಪುದ್ಗಲ, ಪುದ್ಗಲ ದ್ರವ್ಯ ಎಲ್ಲಕ್ಕಿಂತ ಜಾಸ್ತಿ ಇವೆ. ಅದಕ್ಕಿಂತ ಕಡಿಮೆ ಕಾಲದ್ರವ್ಯದ ಕಾಲಾನುಗಳು ಬೇರೆ ಬೇರೆಯಾಗಿವೆ, ಅಸಂಖ್ಯಾತ ಇವೆ. ಇನ್ನು ಜೀವ ಮತ್ತು ಅಜೀವ ಈ ಎರಡನ್ನೂ ಕೂಡಿಸಿಕೊಂಡು ಸಾಮಾನ್ಯದಿಂದ ಒಂದನೇ ನಂಬರದಲ್ಲಿ ಯಾವ ದ್ರವ್ಯ ಇದೆ ಅಂತ ಕೇಳಿದರೆ ಪುದ್ಗಲ್ ದ್ರವ್ಯ ಸಂಖ್ಯೆಯ ಅಪೇಕ್ಷೆಯಿಂದ ಜಾಸ್ತಿ ಇದೆ. ನಂತರ ಅದಕ್ಕಿಂತ ಕಡಿಮೆ ಜೀವದ್ರವ್ಯ ಇದೆ, ಅದಕ್ಕಿಂತ ಕಡಿಮೆ ಕಾಲದ್ರವ್ಯ ಇದೆ, ಇನ್ನು ಉಳಿದ ದ್ರವ್ಯಗಳೆಲ್ಲ ಒಂದೊಂದೇ ಇವೆ. ಧರ್ಮದ್ರವ್ಯ ಒಂದೇ ಇದೆ, ಅಧರ್ಮ ದ್ರವ್ಯ ಒಂದೇ, ಆಕಾಶ ದ್ರವ್ಯನೂ ಒಂದೇ, ಕಾಲದ್ರವ್ಯ ಅಸಂಖ್ಯಾತಿದೆ. ಅಸಂಖ್ಯಾತ ಕಾಲಾನುಗಳ ಅಪೇಕ್ಷೆಯಿಂದ ಕಾಲದ್ರವ್ಯದ ಸಂಖ್ಯೆ ಅಸಂಖ್ಯಾತ. ಇದು ಗೊತ್ತಾಯಿತು. ಇನ್ನು ಜೀವದ್ರವ್ಯದಲ್ಲಿ ನೋಡೋಣ. ಜೀವ ದ್ರವ್ಯ ಎಷ್ಟು ಪ್ರಕಾರದ್ದು? ಮೂಲದಲ್ಲಿ ಎರಡು ಪ್ರಕಾರದ್ದು, ಭವ್ಯ ಜೀವ ಮತ್ತು ಅಭವ್ಯ ಜೀವ. ಇದರಲ್ಲಿ ಯಾವುಗಳ ಸಂಖ್ಯೆ ಜಾಸ್ತಿ? ಭವ್ಯ ಜೀವಿಗಳ ಸಂಖ್ಯೆ ಜಾಸ್ತಿ. ಅಭವ್ಯ ಜೀವಿಗಳಲ್ಲಿ ಯಾವುದು ಒಂದಾದರೂ ಇಲ್ಲಿ ತನಕ ಮೋಕ್ಷಕ್ಕೆ ಹೋಗಿದೇನು? ಹೋಗಿಲ್ಲ. ಅಭವ್ಯ ಜೀವಿಗಳಲ್ಲಿ ಎಷ್ಟಿವೆ ಅವು ಎಲ್ಲ ಸಂಸಾರದಲ್ಲಿಯೇ ಇವೆ, ಭವಿಷ್ಯ ಕಾಲದಲ್ಲೂ ಕೂಡ ಅನಂತ ಕಾಲದವರೆಗೆ ಸಂಸಾರದಲ್ಲಿಯೇ ಇರುವಂಥ ಅವಕ್ಕೆ ನಿಯಮಿದೆ. ಸಂಸಾರ ಬಿಟ್ಟು ಕರ್ಮಗಳನ್ನು ಕ್ಷಯ ಮಾಡಿಕೊಂಡು ಮೋಕ್ಷಕ್ಕೆ ಹೋಗುವಂಥ ಸಾಮರ್ಥ್ಯ ಅಭವ್ಯ ಜೀವಿಗಳಲ್ಲಿ ಇಲ್ಲವೇ ಇಲ್ಲ. ಅಭವ್ಯ ಜೀವಗಳಲ್ಲಿ ಜ್ಞಾನಾವರಣೀಯ, ದರ್ಶನಾವರಣೀಯ ಇತ್ಯಾದಿ ಎಂಟು ಕರ್ಮಗಳು ಕಟ್ಟುತ್ತವೆಯೋ ಅಥವಾ ಇಲ್ಲ? ಕಟ್ತವೆ. ಕೇವಲ ಜ್ಞಾನಾವರಣೀಯ ಕರ್ಮ ಕಟ್ಟುವಾಗ ಅಭವ್ಯ ಜೀವದ ಯಾವ ಗುಣವನ್ನು ನಾಶ ಮಾಡ್ತದೆ? ಕೇವಲ ಜ್ಞಾನಾವರಣೀಯ ಕರ್ಮ ಕಟ್ಟುವಾಗ ಅಭವ್ಯ ಜೀವದ ಯಾವ ಆತ್ಮಗುಣವನ್ನು ನಾಶ ಮಾಡಿತು? ಜ್ಞಾನಗುಣವನ್ನು. ಯಾವ ಜ್ಞಾನಗುಣವನ್ನು? ಕೇವಲ ಜ್ಞಾನಗುಣವನ್ನು. ಅಂದರೆ ಅಭವ್ಯ ಜೀವದಲ್ಲೂ ಕೇವಲ ಜ್ಞಾನ ಇದೆ ಅಂತ ಅರ್ಥ ಆಯಿತು? ಇಲ್ಲ. ಅಭವ್ಯ ಜೀವದಲ್ಲೂ ಕೇವಲ ಜ್ಞಾನಾವರಣೀಯ ಗುಣ ಇದೆ, ಆ ಗುಣವನ್ನು ನಾಶ ಮಾಡುವಂಥ ಕರ್ಮವೂ ಇದೆ. ಗುಣ ಇದ್ದಾಗ ಕರ್ಮ ಇರ್ತದೆ, ಗುಣ ಇಲ್ಲ ಅಂತಂದ್ರೆ ಕರ್ಮ ಎಲ್ಲಿದ್ದು ಬರೋದು? ಹಾಂ, ಕೇವಲ ಜ್ಞಾನ ಗುಣವೂ ಕೂಡ ಇದೆ ಮತ್ತು ಅದಕ್ಕೊಂದು ಆವರಣವೂ ಕೂಡ ಇದೆ. ಆದರೆ ಆ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ಯೋಗ್ಯತೆ ಆ ಅಭವ್ಯಜೀವಕ್ಕೆ ಇಲ್ಲ. ಇದು ಇರೋದು ಕೇವಲ ಭವ್ಯ ಜೀವಕ್ಕೆ ಮಾತ್ರ. ಭವ್ಯ ಅಭವ್ಯ ಜೀವಿಗೆ ನಿಮಿತ್ತ ಸಿಗ್ತದೆ. ನಿಮಿತ್ತ ಸಿಗದೇ ಇರುವಂತಹ ಜೀವ ಅದು ಬೇರೆ ಇದೆ. ಭವ್ಯ ಮಾರ್ಗಣೆಯಲ್ಲಿ ಮತ್ತೆ ಭೇದಗಳನ್ನು ಮಾಡಬೇಕು. ಅಭವ್ಯ ಮಾರ್ಗಣೆಯಲ್ಲಿ ಯಾವುದು ಒಂದು ಭೇದಿಲ್ಲ, ಒಂದೇ ಪ್ರಕಾರ. ಅಭವ್ಯ ಅಂದರೆ ಅಭವ್ಯ. ಭವ್ಯ ಮಾರ್ಗಣೆಯಲ್ಲಿ ನಾಲ್ಕು ಭೇದಗಳನ್ನು ಮಾಡಬೇಕು. ಯಾವ್ಯಾವ ಭವ್ಯ ನೋಡಿ, ನಾಲ್ಕು ಪ್ರಕಾರದ್ದು. ಸಂಖ್ಯಾತ ಕಾಲದಿಂದ ಮುಕ್ತಿಯನ್ನು ಪಡೆಯುವ ಜೀವಿಗಳು, ಅಸಂಖ್ಯಾತ ಕಾಲದಿಂದ ಮುಕ್ತಿಯನ್ನು ಪಡೆಯುವಂಥ ಜೀವಗಳು, ಭವ್ಯದ ಭೇದಗಳು ಇವು. ಸಂಖ್ಯಾತ ಕಾಲದಿಂದ ಮುಕ್ತಿಯನ್ನು ಪಡೆಯುವ ಭವ್ಯಗಳು, ಅಸಂಖ್ಯಾತ ಕಾಲದಿಂದ ಮೋಕ್ಷಕ್ಕೆ ಹೋಗುವಂತಹ ಭವ್ಯ ಜೀವಗಳು, ಅನಂತ ಕಾಲದ ನಂತರ ಅನಂತ ಕಾಲದಿಂದ ಮೋಕ್ಷಕ್ಕೆ ಹೋಗುವಂತಹ ಭವ್ಯ ಜೀವಗಳು, ಮತ್ತು ಅನಂತ ಅನಂತ ಕಾಲ ಕಳೆದರೂ ಕೂಡ ಮೋಕ್ಷಕ್ಕೆ ಹೋಗದೇ ಇರುವಂತಹ ಜೀವಗಳು. ಒಂದು ಹೋಗಲ್ಲ ಲಾಸ್ಟದ್ದು. ಇದು ನಿಮಿತ್ತದ ಅಭಾವದ ಕಾರಣದಿಂದ ಹೋಗುವುದಿಲ್ಲ ಅಂತ ಹೇಳಿದ್ದಾರೆ. ಈ ನಾಲ್ಕನೇ ಪ್ರಕಾರದ ಭವ್ಯ ಜೀವಿಗೆ ಮೋಕ್ಷಕ್ಕೆ ಹೋಗತಕ್ಕಂತಹ ನಿಮಿತ್ತಗಳು ದೊರೆಯುವುದಿಲ್ಲ. ಉಪಾದಾನ ಕಾರಣ ಸಿಕ್ಕಾಗ ನಿಮಿತ್ತ ಕಾರಣ ಸಿಗುವುದಿಲ್ಲ, ನಿಮಿತ್ತ ಕಾರಣ ಸಿಕ್ಕಾಗ ಉಪಾದಾನ ಕಾರಣ ಸಿಗುವುದಿಲ್ಲ. ಅಂದರೆ ಅಂತರಂಗ ಕಾರಣ ದೊರೆತಾಗ ಬಹಿರಂಗ ಕಾರಣ ದೊರೆಯುವುದಿಲ್ಲ, ಬಹಿರಂಗ ಕಾರಣ ದೊರೆತಾಗ ಅಂತರಂಗ ಕಾರಣ ದೊರೆಯುವುದಿಲ್ಲ. ಈ ರೀತಿ ನಿಮಿತ್ತಾಭಾವದಿಂದ ಈ ಜೀವ, ನಾಲ್ಕನೇ ಪ್ರಕಾರದ ಜೀವ, ತಾನು ಭವ್ಯವಾಗಿದ್ದರೂ ಭವ್ಯ ಎನ್ನಿಸಿಕೊಂಡಿದ್ದರೂ ನಿಮಿತ್ತದ ಅಭಾವದ ಕಾರಣದಿಂದ ಎಂದೂ ಮೋಕ್ಷಕ್ಕೆ ಹೋಗುವುದೇ ಇಲ್ಲ. ಅಭವ್ಯ ಜೀವದಂತೆ ಇದು ಕೂಡ ಭವ್ಯವಾಗಿದ್ದರೂ ಅಭವ್ಯ ಜೀವದಂತೆ ಸಂಸಾರದಲ್ಲಿಯೇ ಇರಬೇಕು, ಇರುವಂಥ ನಿಯಮಿದೆ. ಅಭವ್ಯ ಜೀವಿಗೆ ನಿಮಿತ್ತ ಸಿಗಲಿಕ್ಕೆ ಸಾಧ್ಯತೆ ಇದೆ, ಆದರೆ ಅದರಲ್ಲಿ ಉಪಾದಾನ ಕಾರಣ ಮೊದಲೇ ಇಲ್ಲ. ನಿಸರ್ಗದಿಂದಲೇ ಉಪಾದಾನ ಕಾರಣ, ಅಂತರಂಗ ಕಾರಣ ಅದರ ಬಳಿಯಲ್ಲಿ ಇಲ್ಲ. ಒಂದು ಕಾರಣ ಬಹಿರಂಗ ಕಾರಣ ಸಿಕ್ಕೇ ಸಿಗ್ತದೆ. ಬಹಿರಂಗ ಕಾರಣ ಇದೆ, ಅಭವ್ಯ ಸಮೋಕ್ಷರಣಕ್ಕೆ ಹೋಗ್ಬೋದು, ಅಭವ್ಯ ಮುನಿಗಳ ಪ್ರವಚನ ಕೇಳಬಹುದು, ಅಭವ್ಯ ಮುನಿ ದೀಕ್ಷೆಯನ್ನು ತಕ್ಕೊಳ್ಬಹುದು, ಅಭವ್ಯ ಭವ್ಯ ಜೀವ ಮಾಡುವಂತಹ ಪುರುಷಾರ್ಥವನ್ನು, ಬಾಹ್ಯ ಪುರುಷಾರ್ಥವನ್ನು ಎಲ್ಲ ಥರದಿಂದಲೂ ಮಾಡಬಹುದು. ಆದರೆ ಅಂತರಂಗ ನಿಮಿತ್ತ ಉಪಾದಾನ ಶಕ್ತಿ, ಕರ್ಮಗಳನ್ನು ಕ್ಷಯ ಮಾಡಿಕೊಳ್ಳತಕ್ಕಂಥ ಶಕ್ತಿ, ಸಮ್ಯಕ್ ದರ್ಶನವನ್ನು ಪಡೆಯುವಂಥ ಶಕ್ತಿ, ಜ್ಞಾನವನ್ನು ಪಡೆಯುವಂಥ ಶಕ್ತಿ ಸಮ್ಯಕ್ ಜ್ಞಾನ, ಮತ್ತು ಭಾವಸಂಯಮವನ್ನು ಪಡೆಯುವಂಥ ಶಕ್ತಿ ಅಭವ್ಯ ಜೀವಿಗೆ ಇಲ್ಲ. ಸಮೋಷಣದೊಳಗೆ ಹೋಗ್ಬೋದು, ಬಹಿರಂಗ ನಿಮಿತ್ತ ಪಡೆಯಬಹುದು. ಅದನ್ನು ಹಿಡ್ಕೊಂಡು ಕೂತ್ರಿ ಅಂತಂದ್ರೆ ಆಗಕ್ಕೆ ಎಲ್ಲರಿಗೂ ಆಗಕ್ಕೆ ಬೇಕಲ್ಲ, ಇಂಥ ಅಭವ್ಯ ಜೀವಕ್ಕೂ ಆಗಾಕ ಬೇಕಂತ ಹಾಗೇನಿಲ್ಲ. ಅಡುಗೆ ಮನೆಯಾಗ ಹೋದವರೆಲ್ಲ ಊಟನೂ ಮಾಡ್ತಾರೆ, ಹಿಂಗೇನಿಲ್ಲ. ಬೇರೆ ಕಾರಣಗಳಿಂದಲೂ ಕೂಡ ಅಡುಗೆ ಮನೆಯಲ್ಲಿ ಹೋಗುವ ಕೆಲವೊಬ್ಬರಿಗೆ ಹೋಗುವಂಥ ಪರಿಸ್ಥಿತಿ ಇರ್ತದೆ, ಹೋಗ್ತಾರೆ, ಅವರೆಲ್ಲ ಊಟ ಮಾಡಲ್ಲ. ಹಾಗೂ ಇರ್ತದಿಲ್ಲ ಅಡುಗೆ, ಅದೇ ನೇಮ್ ಇದೇನು, ಅಡುಗೆ ಮನೆಯಾಗ ಯಾರು ಪ್ರವೇಶ ಮಾಡ್ತಾರೋ ಅವ್ರ ನಕ್ಕಿ ಊಟ ಮಾಡ್ಕೋಬೇಕು, ಹಾಗೆ ನೇಮ್ ಇಲ್ಲ. ಸಮೋಶರಣದೊಳಗೆ ಹೋದಂಥವರೆಲ್ಲ ಮೋಕ್ಷಕ್ಕೆ ಹೋಗಲೇಬೇಕು, ಯಾವ ನೇಮನೂ ಇಲ್ಲ. ಭವಿಜೀವಿಗೂ ನೇಮ್ ಇಲ್ಲ, ಅಭವಜೀವಿಗೂ ನೇಮ್ ಇಲ್ಲ. ಭವಿ ಜೀವನು ಹೋಗಬಹುದು, ಹೋಗದೇನೂ ಇರಬಹುದು. ಅಭವ ಜೀವಂತೂ ಹೋಗೋದೇ ಇಲ್ಲ, ಅದರೊಳಗೆ ಶಕ್ತಿ ಇಲ್ಲ. ಇನ್ನು ಅಭವ್ಯದಂತೆ ಭವ್ಯ ಜೀವನು ಒಂದಿದೆ, ಅದು ಕೂಡ ಮೋಕ್ಷಕ್ಕೆ ಹೋಗಲ್ಲ. ಯಾವುದದು? ನಾಲ್ಕನೇ ನಂಬರ್ದು. ಭವ್ಯ ಜೀವಿಗಳಲ್ಲಿ ನಾಲ್ಕು ಪ್ರಕಾರ: ಸಂಖ್ಯಾತ ಕಾಲದಿಂದ ಮುಕ್ತಿಗೆ ಹೋಗುವ ಜೀವಗಳು, ಅಸಂಖ್ಯಾತ ಕಾಲದಿಂದ ಮುಕ್ತಿಗೆ ಹೋಗುವ ಜೀವಗಳು, ಅನಂತ ಕಾಲದ ಅಪೇಕ್ಷೆಯಿಂದ ಮುಕ್ತಿಗೆ ಹೋಗುವಂಥ ಜೀವಗಳು, ಮತ್ತು ಅನಂತಾನಂತ ಕಾಲ ಉರುಳಿದರೂ ನಿಮಿತ್ತ ಭಾವದಿಂದ ಮೋಕ್ಷಕ್ಕೆ ಹೋಗದೇ ಇರುವಂತಹ ಭವ್ಯ ಜೀವಗಳು. ಹೋಗೋದಿಲ್ಲ, ಹಾಂ, ಬೈ ಅಭವ್ಯ ಸಂಭವ ಅಂದರೆ ಆ ಒಂದು ಅಭವ್ಯ ಸಂಭವ್ಯ ಅದರ ಹೆಸರು. ಇನ್ನು ಇವುಗಳಿಗೆ ಹೆಸರು ಇಡಬೇಕು ಅಂತಂದರೆ ಈ ಥರ ಇಡಬಹುದು. ಕಾಲದ ಅಪೇಕ್ಷೆಯಿಂದ ನಾಲ್ಕು ಪ್ರಕಾರದ ಹೇಳಿದಾಯಿತು. ನಿಕಟ ಭವ್ಯ ಮೊದಲನೇದು. ನಿಕಟ ಭವ್ಯ ಸಂಖ್ಯಾತ ಕಾಲದಿಂದ ಹೋಗುತ್ತೆ. ನಿಕಟ ಭವ್ಯ, ದೂರ ಭವ್ಯ ಇದು ಸ್ವಲ್ಪ ಅಸಂಖ್ಯಾತ ಕಾಲದಿಂದ ಹೋಗ್ತದೆ, ನಿಕಟ ಕಾಲದಿಂದ ಹೋಗಲ್ಲ. ದೂರಾಣುದೂರ ಭವ್ಯ, ಭಾಳ ಕಾಲ ಕಳೆದ ನಂತರ, ಅನಂತ ಕಾಲ ಉರುಳಿದ ನಂತರ ಮೋಕ್ಷಕ್ಕೆ ಹೋಗ್ತದೆ, ಗ್ಯಾರಂಟಿ ಹೋಗ್ತದೆ. ಮತ್ತು ಅಭವ್ಯ ಸಮಭವ್ಯ ನಾಲ್ಕನೇದು, ಇದು ಮೋಕ್ಷಕ್ಕೆ ಹೋಗುವುದೇ ಇಲ್ಲ. ಅಭವ್ಯ ಸಮ ಅಂದಿದ್ದಾರೆ ನೋಡಿ, ಭವ್ಯ ಆಗಿದ್ದರೂ ಕೂಡ ಅಭವ್ಯ ಸಮಭವ್ಯ. ಈ ಜೀವ ಅಭವ್ಯ ಜೀವದ ಸಮಾನವಾಗಿಯೇ ಇರುವಂತಹ ಜೀವ, ಆದರೆ ಅಭವ್ಯ ಅಲ್ಲ, ಭವ್ಯ ಅದರಂತೆ. ಸಮ ಯಾಕೆ ಅಂತಂದರೆ ಅದು ಮೋಕ್ಷಕ್ಕೆ ಹೋಗಲ್ಲ, ಇದು ಮೋಕ್ಷಕ್ಕೆ ಹೋಗುವುದಿಲ್ಲ. ಹೋಗದೇ ಇರುವ ಅಪೇಕ್ಷೆಯಿಂದ ಸಮಾನತೆ ಇದೆ, ಆದರೆ ಒಂದರಲ್ಲಿ ಅಭವ್ಯತ್ವ ಇದೆ, ಇನ್ನೊಂದರಲ್ಲಿ ಭವ್ಯತ್ವ ಇದೆ. ಒಂದು ನಿಸರ್ಗ ನಿಯಮದಿಂದ ಭವ್ಯ, ಇನ್ನೊಂದು ನಿಸರ್ಗ ನಿಯಮದಿಂದ ಅಭವ್ಯ. ನಾವು ಯಾತ್ರೊಳಗೆ ಇರಬಹುದು, ನಾಲ್ಕರಲ್ಲಿ ಯಾರಿರ್ಬೋದು? ನಿಮ್ಮದು ನೀವು ಪತ್ತೆ ಹಚ್ಕೋಬಹುದು, ನಿಮ್ಮದು ಮತ್ತೊಬ್ಬರು ಪತ್ತೆ ಹಚ್ಚೋಕ್ಕಾಗಲ್ಲ. ನಿಮ್ಮ ಅಂತರಂಗ ಹೇಗಿದೆಯೋ ಅದು ನಿಮಗೆ ತಿಳಿತದೆ ವಿನಃ ಬೇರೆಯವರಿಗೆ ತಿಳಿಯಲ್ಲ. ಕೇವಲ ಭಗವಂತರಿಗೆ ತಿಳಿತದೆ, ಕೇವಲ ಜ್ಞಾನದೊಳಗೆ ತಿಳಿತದೆ. ಆದರೆ ಅನ್ಯ ಛದ್ಮಸ್ಥರಿಗೆ ಯಾರಿಗೂ ತಿಳಿಯಿಲ್ಲ. ಚತುರ್ಥ ಕಾಲದಲ್ಲಿ ಛದ್ಮಸ್ಥರಿಗೆ, ಚತುರ್ಥ ಕಾಲದಲ್ಲಿ ಅವಧಿ ಜ್ಞಾನ ಗೊತ್ತಿಲ್ಲ. ಇದು ಪಾರಿಣಾಮಿಕ ಭಾವ, ಕರ್ಮೋದಯದಿಂದ ಉತ್ಪನ್ನವಾಗುವ ಭಾವಗಳನ್ನು ಕೇವಲ ಅವಧಿ ಜ್ಞಾನೂ ತಿಳಿಬಹುದು, ಮನಃಪರಿ ಜ್ಞಾನೂ ತಿಳಿಬಹುದು, ಇವೆರಡೂ ಜ್ಞಾನಗಳು ತಿಳಿಬಹುದು. ಆದರೆ ಛದ್ಮಸ್ತ್ರಿಗೆ ಗೊತ್ತಾಗಲ್ಲ. ಪಾರಿಣಾಮಿಕ ಭಾವವನ್ನು ಕೇವಲ ಭಗವಂತರೇ ತಿಳಿತಾರೆ. ಪಾರಿಣಾಮಿಕ ಭಾವ ಅಂದರೆ ಕರ್ಮೋದಯ ನಿರ್ಪೇಕ್ಷ ಭಾವ, ಕರ್ಮದ ಸಂಬಂಧ ಇಲ್ಲ. ಕರ್ಮೋದಯ ನಿರ್ಪೇಕ್ಷ ಭಾವ, ನಿಸರ್ಗ ನಿಯಮದಂತೆ ಇರುವಂತಹ ಭಾವ. ಪಾರಿಣಾಮಿಕ ಭಾವಕ್ಕೆ ಎಷ್ಟು ಭೇದಗಳು? ಮೂರು: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ನೋಡ್ರಿ, ಭವ್ಯತ್ವನೂ ಪಾರಿಣಾಮಿಕ ಭಾವ, ಅಭವ್ಯತ್ಮನೂ ಪಾರಿಣಾಮಿಕ ಭಾವ. ಜೀವ ಅಭವ್ಯ ಇದೆ, ಅನಾದಿ ಕಾಲದಿಂದ ಇದೆ, ಯಾವುದೇ ಕರ್ಮದ ಕಾರಣದಿಂದ ಅಲ್ಲ, ಯಾವುದೇ ಕರ್ಮದ ಫಲ ಅಲ್ಲ. ಅಭವ್ಯ ಆಗೋ ಇರೋದು ಆಗಿಲ್ಲದು ಇದೆ, ಮೊದಲಿನಿಂದಲೇ ಇದೆ. ಅಭವ್ಯ ಯಾರು ಆಗೋಲ್ಲ, ಭವ್ಯನೂ ಆಗೋಲ್ಲ ಯಾರು. ಭವ್ಯ ಜೀವಿಗಳು ಅನಾದಿ ಕಾಲದಿಂದ ಭವ್ಯ ರೂಪದಲ್ಲಿಯೇ ಇವೆ, ಯಾರೂ ಭವ್ಯ ಮಾಡಿಲ್ಲ, ತಾವೂ ಭವ್ಯ ಆಗಿಲ್ಲ. ಅನಾದಿ ಕಾಲದಿಂದ ಭವ್ಯತ್ವ ಶಕ್ತಿ ಇದ್ದೇ ಇದೆ. ಇದು ನಿಸರ್ಗದಿಂದ ಇದೆ. ಪ್ರಾಕೃತಿಕವಾಗಿ ಈ ಭಾವಗಳು, ಅಂದರೆ ಭವ್ಯ ಮತ್ತು ಅಭವ್ಯ ಭಾವಗಳು ಪ್ರಾಕೃತಿಕವಾಗಿ ಇವೆ, ಕರ್ಮದಿಂದಲ್ಲ. ಕರ್ಮದಿಂದ ಇರ್ತಿತ್ತು ಅಂತಂದರೆ ಕರ್ಮಗಳನ್ನು ನಾಶ ಮಾಡಿದ ನಂತರ ನಾವು ಭವ್ಯದಿಂದ ಅಭವ್ಯ, ಅಭವ್ಯದಿಂದ ಭವ್ಯ ಎರಡೂ ಕಡೆಗೆ ಹೋಗಬಹುದಾಗಿತ್ತು. ಇದು ಕರ್ಮದ ಫಲ ಅಲ್ಲ, ಕರ್ಮದ ಫಲ ಅಲ್ಲವೇ ಅಲ್ಲ. ಇನ್ನು ಏನು ಹೇಳ್ತಿತ್ತು? ಭವ್ಯ ಜೀವ ತನ್ನ ಭವ್ಯತ್ವದ ಅಪೇಕ್ಷೆಯಿಂದ ಮೋಕ್ಷಕ್ಕೆ ಹೋಗೇ ಹೋಗ್ತದೆ ಅನ್ನುವಂಥ ಯಾವ ನಿಯಮನೂ ಇಲ್ಲ. ಆ ಭವ್ಯದಲ್ಲೂ ಕೂಡ, ಯಾಕೆಂದರೆ ಎರಡೂ ಭೇದಗಳು, ಒಂದು ಮೋಕ್ಷಕ್ಕೆ ಹೋಗದಂತಹ ಭವ್ಯ ಜೀವಿಗಳು ಮತ್ತು ಇನ್ನುಳಿದ ಜೀವಗಳು ಮೋಕ್ಷಕ್ಕೆ ಹೋಗುವಂತಹ ಜೀವಗಳು. ಅಭವ್ಯ ಸಮಭವ್ಯ ಇದು ಮೋಕ್ಷಕ್ಕೆ ಹೋಗುವುದೇ ಇಲ್ಲ. ಎರಡು ಪ್ರಕಾರದ ಜೀವಗಳು ಸಂಸಾರದಲ್ಲಿರ್ತವೆ ನೋಡಿ, ಎರಡು ಪ್ರಕಾರದ ಇರಲೇಬೇಕು, ಅನಾದಿ ಕಾಲದಿಂದ ಇವೆ, ಇವು ಹೋಗಲ್ಲ, ಹೋಗೋಕ್ಕೆ ಸಾಧ್ಯವೂ ಇಲ್ಲ. ಮೂರು ಪ್ರಕಾರದ ಭವ್ಯ ಜೀವಿಗಳು ಹೋಗಬಹುದು: ನಿಕಟ ಭವ್ಯ, ದೂರ್ಭವ್ಯ, ದೂರಾನುದೂರ್ಭವ್ಯ, ಇವು ಮೋಕ್ಷಕ್ಕೆ ಹೋಗ್ಬೋದು. ನಿಕಟ ಅಂತ ಯಾವುದಕ್ಕೆ ಅನ್ನೋದು? ಯಾವ ಭವ್ಯ ಜೀವಿಗಳು ಇದೇ ಕ್ಷಣ ಪ್ರವಚನ ಕೇಳಿ ಇದೇ ಕ್ಷಣ ಪ್ರಯತ್ನ ಮಾಡ್ತಾರಲ್ಲ, ಪ್ರವಚನ ಕೇಳಿದ ತಕ್ಷಣ ಮಿಥ್ಯಾತು ಬಿಟ್ರು, ಪ್ರವಚನ ಕೇಳಿದ ತಕ್ಷಣ ವೈರಾಗ್ಯ ಆಯಿತು, ಪ್ರವಚನ ಕೇಳಿದ ತಕ್ಷಣ ದೀಕ್ಷಾ ತಗೊಂಡ್ರು. ಅವರು ಅತ್ಯಂತ ನಿಕಟ, ಇದೇ ಭವದಿಂದ ದೀಕ್ಷೆಯನ್ನು ತಕ್ಕೊಂಡು ಅದೇ ಭವದಿಂದ ಮೋಕ್ಷಕ್ಕೆ ಹೋಗುವಂಥ ಜೀವಿಗಳು ನಿಕಟ ಭವ್ಯ ಜೀವಿಗಳು. ಸಂಖ್ಯಾತ ಕಾಲ, ಸಂಖ್ಯಾತ ಭವಗಳಲ್ಲಿ ಮೋಕ್ಷಕ್ಕೆ ಹೋಗುವಂಥ ಜೀವಿಗಳಿಗೆ ಸಂಖ್ಯಾತ ಕಾಲದಿಂದ ಮೋಕ್ಷಕ್ಕೆ ಹೋಗುವಂಥ ಜೀವಿಗಳು ಅಂತ ಹೇಳ್ತಾರೆ. ಅಸಂಖ್ಯಾತ ಭವಗಳಿಂದ ಮೋಕ್ಷಕ್ಕೆ ಹೋಗುವಂಥ ಜೀವಿಗಳು ಇವೆ, ಅವುಗಳಿಗೆ ಅಸಂಖ್ಯಾತ ಕಾಲದಿಂದ ಮುಕ್ತಿಯನ್ನು ಪಡೆಯುವ ಜೀವಿಗಳು ಅಂತ ಹೇಳ್ತಾರೆ. ಅನಂತ ಭವಗಳು ಉರುಳಿದ ನಂತರ, ಅನಂತ ಭವಗಳನ್ನು ಧಾರಣ ಮಾಡಿದ ನಂತರ ಮೋಕ್ಷಕ್ಕೆ ಹೋಗುವಂಥ ಜೀವಿಗಳು ಇವೆ, ಅವುಗಳಿಗೆ ಅನಂತ ಕಾಲದ ನಂತರ ಹೋಗುವಂಥ ಜೀವಿಗಳು ಅಂತಂತಾರೆ. ಅನಂತಾನಂತ ಕಾಲ ಉರುಳಿದರೂ ಕೂಡ ಎಂದೂ ಹೋಗದಂತಹ ಒಂದು ಭವ್ಯ ಜೀವ ಇದೆ, ಅದರ ಹೆಸರೇ ಅಭವ್ಯ ಸಮ ಭವ್ಯ. ಇಷ್ಟು ಪ್ರಕಾರದ ಭವ್ಯ ಜೀವಿಗಳನ್ನು ಲಕ್ಷ್ಯದಲ್ಲಿ ಇರಿಸಿಕೊಳ್ಳಬೇಕು. ವಸ್ತುವಿನ ಸ್ವರೂಪವನ್ನು ಕೇವಲ ಭಗವಂತರು ತಮ್ಮ ಕೇವಲ ಜ್ಞಾನದಲ್ಲಿ ಯಾವ ಥರದಿಂದ ಕಾಣಿದ್ದಾರೆ, ನೋಡಿದ್ದಾರೆ, ಅದೇ ಥರದಲ್ಲಿ ವ್ಯಾಖ್ಯಾನವನ್ನೂ ಕೂಡ ಮಾಡಿದ್ದಾರೆ. ಈ ಭವ್ಯ ಅಭವ್ಯ ನೋಡಿ, ಐದು ಪ್ರಕಾರದ ಜೀವಗಳದು. ಭವ್ಯ ಜೀವ ನಾಲ್ಕು ಪ್ರಕಾರದ್ದು, ಅಭವ್ಯ ಜೀವ ಒಂದು. ಐದು ಪ್ರಕಾರದಿಂದ ಜೀವಗಳಿವೆ. ಇದನ್ನ ಯಾರು ಹೇಳಿದರು? ಕೇವಲ ಭಗವಂತರು ಹೇಳಿದರು. ಏನು ನಾವು ಫಸ್ಟ್ ಹೇಳಿದ್ವಿ, ಈಗ ನಾವೇ ಫಸ್ಟ್ ಹೇಳ್ತಾ ಇರೋದು ಮತ್ತು ನೀವೇ ಫಸ್ಟ್ ಕೇಳ್ತಾ ಇರೋದು, ಈ ಥರನೂ ಆಗಬಹುದು. ಆದರೆ ನಮಗಿಂತ ಮೊದಲು ಯಾರು ಹೇಳಿದ್ರು? ಕೇವಲ ಭಗವಂತರು ಹೇಳಿದರು. ಕೇವಲ ಭಗವಂತರು ಹೇಳಿದ ವಚನಗಳನ್ನು ಆಚಾರ್ಯ ಪರಮಿಷ್ಠಿಗಳು ಪರಂಪರೆಯಿಂದ ಆಚಾರ್ಯ ಪರಂಪರೆಯಿಂದ ಅದನ್ನು ಬರೆದಿಟ್ರು. ಅದನ್ನು ಮುನಿಗಳು, ಕಾಲಾಂತರದ ಮುನಿಗಳು ಸ್ವಾಧ್ಯಾಯ ಮಾಡಿದರು, ಇದನ್ನೇ ಉಪದೇಶ ಮಾಡಿದರು. ಶ್ರಾವಕರು ಕೂಡ ಸ್ವಾಧ್ಯಾಯದ ಉಪದೇಶವನ್ನು ಕೇಳಿ ಅದನ್ನು ಗ್ರಹಣ ಮಾಡಿದರು, ಚಿಂತನೆ ಮಾಡಿದರು. ಅವರೂ ಕೂಡ ಇನ್ನೊಬ್ಬರಿಗೆ ಹೇಳಿದರು. ಯಾರ ವಿಷಯ ಇದು? ಕೇವಲ ಭಗವಂತರ ವಿಷಯ. ನಾವು ಪಂಚಮ ಕಾಲದಲ್ಲಿ ಹುಟ್ಟಿದ್ರೂ ಕೇವಲ ಭಗವಂತರ ವಚನಗಳನ್ನು ಕೇಳ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದ್ದೀವಿ, ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಾ ಇದ್ದೀವಿ. ಇದು ಎಷ್ಟು ಭಾಗ್ಯ ನಮ್ಮದು. ಪಂಚಮ ಕಾಲದಲ್ಲಿ ಸಿಗೋದು ಕಷ್ಟ, ಆದರೂ ಕೂಡ ಸಿಗ್ತಾ ಇದೆ. ಚತುರ್ಥ ಕಾಲದೊಳಗೆ ಜನ್ಮ ತಾಳಬೇಕಾಗಿತ್ತು. ನಾವು ಯಾವಾಗ ಜನ್ಮ ತಾಳಿದ್ದೀವಿ? ಪಂಚಮ ಕಾಲದಲ್ಲಿ. ಸ್ವಾಮಾರ ಸಂತೆ ಎಲ್ಲ ಒಡೆದು ಹೋಯಿತು. ಹೊತ್ತು ಮುಳುಗಿದ ನಂತರ ಸಂತ್ಯಾಗಿ ಹೋಗಿದ್ದೀವಿ. ಅಲ್ಲೇನು ಸಿಗೋದೈತಿ? ಒಳಗಡ್ಡಿ ಸಿಪ್ಪಿಗಳು ಬಿದ್ದಿರ್ತಾವಲ್ಲ, ಕಾಯಿಪಲ್ಲೆ ಆ ಕಡೆ ಈ ಕಡೆ ಬಹದಾದ ಕಾಯಿಪಲ್ಲೆ ಅಲ್ಲೇ ಒಗೆದು ಹೋಗ್ತಾರಲ್ಲ, ಅದನ್ನೆಲ್ಲ ಬಳ್ಕೊಂಡು ಮನೆಗೆ ಬರೋದು. ಪಂಚಮ ಕಾಲ ಒಡೆದ ಸಂತಿಯಂತೆ. ಚತುರ್ಥ ಕಾಲದಲ್ಲಿ ಸಾಕ್ಷಾತ್ ಭಗವಂತರ ದರ್ಶನಿತ್ತು. ಅವರ ವಾಣಿಯನ್ನು ನಾವು ಸಾಕ್ಷಾತ್ ಡೈರೆಕ್ಟ್ ಕೇಳಬಹುದಾಗಿತ್ತು. ಈಗೇನಿದೆ, ಅವರು ಹೇಳಿ ಹೋಗಿದ್ದಾರೆ, ಮತ್ತೊಬ್ರು ಹೇಳ್ತಾ 2500 ವರ್ಷ ತನಕ ಹೇಳ್ತಾ ಬಂದರು, ಅದನ್ನು ಈಗ ಕೇಳ್ತಾ ಇದ್ದೀವಿ. ಅದು ಎಲ್ಲರೂ ಹೇಳ್ತಾ ಇಲ್ಲ, ಒಬ್ಬೊಬ್ಬರ ಮುನಿಗಳು ಇದನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಸಂತ್ಯಾಗ ಒಬ್ಬರು ಯಾರು ತೆಪ್ಪಿ ಉಳಿದ್ದಾರೆ, ಹತ್ತು ಮುಳುಗಿದ್ರು. ಹೊತ್ತು ಮುಳುಗಿದ್ರೂ ಮಾರಾಕಿದ್ದಾರೆ ತಮ್ಮದು ವಸ್ತು. ಚತುರ್ಥ ಕಾಲದಲ್ಲಿ ಎಲ್ಲಿ ನೋಡಿದರೂ ಕೇವಲಿಗಳು ಸಿಗ್ತಿದ್ರು. ಮನಾಪರೆ ಜ್ಞಾನಿಗಳು, ಅವಧಿ ಜ್ಞಾನಿಗಳು ಕಡಿಮೆ ಇರಲಿಲ್ಲ, ಎಲ್ಲ ಪ್ರಕಾರದ ಮುನಿಗಳು ಇದ್ದೇ ಇರ್ತಿದ್ರು. ಈಗ 3 ಪ್ರಕಾರದ ಜ್ಞಾನಿಗಳಿಲ್ಲ. ಕೇವಲ ಮನಪರಿ ಜ್ಞಾನಿ, ಅವಧಿ ಜ್ಞಾನಿ ಮುನಿಗಳು ಇಲ್ಲವೇ ಇಲ್ಲ. ಆಮೇಲೆ ಇನ್ನು ಶ್ರುತಜ್ಞಾನಿಗಳು, ಅದರೊಳಗು ಪೂರ್ಣ ಶ್ರುತ ಕೇವಲಿಗಳು ಇಲ್ಲವೇ ಇಲ್ಲ. ಪೂರ್ಣ ಶ್ರುತ ಕೇವಲಿಗಳು, ದ್ವಾದಶಾಂಗ ಶ್ರುತ ಕೇವಲಿಗಳು ಇಲ್ಲವೇ ಇಲ್ಲ. ಇನ್ನು ಅದರಲ್ಲಿ 12 ಅಂಗಗಳನ್ನು ಧಾರಣೆ ಮಾಡುವಂಥವರಿಗೆ ಶ್ರುತ ಕೇವಲಿಗಳಂದರು. 12 ಅಂಗಗಳಲ್ಲಿ ಕೆಲವೊಂದು ಅಂಗಗಳನ್ನು ತಿಳಿದಂಥವರು ಇಲ್ಲ. ಆ ಎಲ್ಲ ಅಂಗಗಳಲ್ಲಿಯ ಅಂಗಾಂಶವನ್ನು ತಿಳಿದಿರತಕ್ಕಂತಹ ಮುನಿಗಳು ಕೂಡ ಸಾಕ್ಷಾತ್ ಪರಂಪರೆಯಿಂದ ಇಲ್ಲ. ಸಾಕ್ಷಾತ್ ಪರಂಪರೆ ಖಂಡಿತ ಆಯಿತು. ಬರೆದಿಟ್ಟಿದ್ದ ಆಧಾರದ ಮೇಲಿಂದ ನಾವು ಇವತ್ತು ವಿಷಯವನ್ನು, ಅಂಗಾಂಶದ ವಿಷಯವನ್ನು ತಿಳ್ಕೊಳ್ತಾ ಇದ್ದೀವಿ. ಸಾಕ್ಷಾತ್ ಇಲ್ಲ, ಬರೆದಿಟ್ಟದ್ದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗ್ತಾ ಇದೆ. ಗುರುವಿನಿಂದ ಗುರುವಿನಲ್ಲಿ, ಮತ್ತೆ ಆ ಗುರುವಿನಿಂದ ಮತ್ತೊಂದು ಗುರುವಿನಲ್ಲಿ ಶ್ರುತಜ್ಞಾನ ನಿರಂತರವಾಗಿ, ಕೇವಲಿ ಭಗವಂತರ ಆ ಜ್ಞಾನ ನಿರಂತರವಾಗಿ ನಡ್ಕೊಂಡು ಬರಬೇಕಾಗಿತ್ತು. ಆದರೆ ಗುರುಗಳ ಪರಂಪರೆ ವಿಚ್ಛೇದಾಯಿತು ನಡುವೆ ಪಂಚಮ ಕಾಲದಲ್ಲಿ. ಎಷ್ಟೋ ವರ್ಷಗಳ ತನಕ ಗುರುಗಳು ಇರಲೇ ಇಲ್ಲ. ಆದರೆ ಗುರುಗಳೇನು ಬರೆದು ಹೋಗಿದ್ರೋ ಶಾಸ್ತ್ರದಲ್ಲಿ, ಆ ಶಾಸ್ತ್ರಗಳು ಸುರಕ್ಷಿತವಾಗಿ ಉಳಿದುಕೊಂಡಿರುವುದರಿಂದ ಶಾಸ್ತ್ರದ ಆಧಾರದಿಂದ ಮತ್ತೆ ನಾವು ಪುನಃ ಆ ಪರಂಪರೆಯನ್ನು ಜೀವಿತಗೊಳಿಸಿಕೊಂಡು ಮುಂದೆ ಹೋಗ್ತೀವಿ. ಈ ಥರ ಎಲ್ಲ ಪಂಚಮಕಾಲದಲ್ಲಿ ನಡೆದಿದೆ. ಅಂದರೆ ಸಂತಿ ಒಡೆದು ಹೋಗಿದೆ. ಮಾರಾವರು ಕೂಡ ಒಂದು ಬರ್ತಾರೆ ಒಂದು ಬರುಲ್ಲ, ಅವ್ರದ್ದು ವಿಚ್ಛೇದ ಆಗ್ತದೆ. ಎಷ್ಟೋ ಶತಮಾನಗಳ ತನಕ ಇದನ್ನು ಹೇಳೋರು ಸಿಗಲ್ಲ, ಎಷ್ಟೋ ಶತಮಾನಗಳ ತನಕ. ವಂಶಿಕರು ಅಂತಂದರೆ ಕೆಲವೊಂದು ಶತಮಾನಗಳ ತನಕ ಸಿಗ್ತಾರೆ. ಆವಾಗೂ ಕೂಡ ಭಾಳಷ್ಟು ಜನ ಇರೋಲ್ಲ, ಎಲ್ಲಿ ನೋಡಿದ್ರೂ ಸಿಗ್ತಾರಂತಲ್ಲ, ಎಲ್ಲೋ ಒಬ್ಬೊಬ್ಬರು ಕೊಚ್ಚಿತ್ತು ಸಿಗ್ತಾರೆ. ಆದರೂ ಇಂಥ ವಿಷಯವನ್ನು ಕೇಳುವಂತಹ ಭವ್ಯಜೀವಿಗಳು, ಹೇಳುವಂತಹ ಗುರುಗಳು, ಇವರಿಬ್ಬರ ಸಮಾಗಮ ಆಯಿತು ಅಂತಂದರೆ ಇದು ಪಂಚಮ ಚತುರ್ಥ ಕಾಲದಕ್ಕಿಂತ ಶ್ರೇಷ್ಠ ಅಂತ ತಿಳ್ಕೊಳ್ಬೇಕು. ಆವಾಗ ಸುಲಭ ಇತ್ತು, ಈಗ ಸುಲಭತೆ ಸುಲಭ ಇಲ್ಲದಿದ್ದರೂ ಕೂಡ ನಮಗೆ ಸಿಗ್ತಾ ಇದ್ದಾರೆ ಅಂದರೆ ಹಾಂ, ನಾವು ಎಂದೆಂದೂ ಅಮೃತವನ್ನು ನೋಡಿಲ್ಲ, ಕೇಳಿಲ್ಲ, ತಿನ್ನಕ್ಕೆ ಸಿಕ್ಕಿಲ್ಲ. ಆಮೇಲೆ ಸಂತ್ಯಾಗ ಸಹಜ ಒಬ್ಬರು ಯಾರ ಅಮೃತ ಮಾರ್ಕ ಬಂದ್ರಂದ್ರೆ ಅದೆಷ್ಟು ಭಾಗ್ಯ ನಮಗೆ. ಏಕಾಏಕಿ ಅಮೃತ ಮಾರವರು ತೊಗೊಂಡು ಬಂದರು. ನಿನ್ನೆ ಒಬ್ರು ಯಾರೋ ಹೇಳ್ತಿದ್ರು, ಇಂಚಲ್ ಕರ್ಜಿಯಲ್ಲಿ ಸಂತೆಗೆ ಬರ್ತಾರಂತೆ ಕೆಲವೊಬ್ರು ಜನ. ಡೈಲಿ ಬರಲ್ಲ, ಸಂತೆ ದಿವಸ ಮಾತ್ರ ಹೋಗಿ, 8 ದಿನದೊಳಗೆ ಒಂದು ದಿವಸ. ಅವರು ಯಾವುದೋ ಒಂದು ವನಸ್ಪತಿ ತೊಗೊಂಡು ಬರ್ತಾರಂತೆ. ಆ ವನಸ್ಪತಿಯನ್ನು ಮನುಷ್ಯ ತಿಂದ ಅಂತಂದರೆ ಎಷ್ಟೋ ರೋಗಗಳು ನಿವಾರಣೆ ಆಗ್ತವಂತೆ. ಅದು ಕಾರ್ಲಿಕಾಯಿ ಇದ್ದಂಗೆ ಸ್ವಲ್ಪ ದೊಡ್ಡದಿರ್ತದೆ ಅಂತ, ಉದ್ದ ಸಣ್ಣದಿರ್ತದೆ ಅಂತೆ. ಕಾರ್ಲಿಕಾಯಿ ಅಷ್ಟು ದೊಡ್ಡದಿರಲ್ಲ, ಸಣ್ಣದು. ಸಬ್ಜಿ ಅದೇ ಥರ ಸೇಮ್, ಆದರೆ ಕಹಿ ಇರಲ್ಲಂತೆ. ಸೌತೆಕಾಯಿ ಹಾಗೆ ಸಪ್ಪಗಿರ್ತದೆ ಅಂತೆ. ಶ್ರಾವಣ ಮಾಸದಲ್ಲೇ ಬರ್ತದೆ ಅಂತೆ, ಮತ್ತೆ ಯಾವ ಮಾಸದಲ್ಲೂ ಬರೋಲ್ಲ. ಈಗ ಒಂದು ವಾರದಿಂದ ಬರ್ತಾ ಇದೆ ಅಂತ, ಮತ್ತು ಈ ಒಂದು ತಿಂಗಳಲ್ಲಿ ಮಾತ್ರ ಬರೋದಿದೆ ಅಂತದು ನೋಡ್ರಿ. ಮತ್ತೆ ಇನ್ಸಲ್ ಕರ್ಜಿಗೆ ಹೋಗಿಬಿಟ್ಟೆ ರೀ. ಅದೊಂದು ಕಾಯಿ ಬಳ್ಳಿದು, ಅದು ಯಾರನ್ನೂ ಬೆಳೆಸಿದರೆ ಬೆಳಿಲ್ಲಂತೆ. ಅದು ಕಾಡಿನಲ್ಲಿ ಮಾತ್ರ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬೆಳೆಯುವಂಥ ಬಳ್ಳಿ ಇದೆ ಅಂತೆ. ಕಾರ್ಲಿಕಾಯಿ ಹಾಗೆ ಸಣ್ಣದಿರ್ತದೆ. ಅದನ್ನು ಮಾರಲಿಕ್ಕೆ ಬರ್ತಾರಂತೆ, ಶ್ರಾವಣ ಮಾಸದಲ್ಲಿ ಮಾತ್ರ ಬರ್ತಾರಂತೆ ಅವರು. ಮತ್ತು ಯಾವಾಗೂ ಕೂಡ ಅದು ಕಾಯಿ ಹೂ ಬಿಡಲ್ಲ, ಕಾಯಿ ಹತ್ತಂಗಿಲ್ಲ, ಬೆಳೆಸಿದರೆ ಬೆಳೆಯಿಲ್ಲ ಹೊಲದೊಳಗೆ. ಆಮೇಲೆ ಅದು ವಿಶೇಷ ಇತ್ತಲ್ಲ, ಏನಾದರೂ ವಿಶಿಷ್ಟ ವನಸ್ಪತಿ ಇದೆ, ಅದನ್ನು ಸೇವನೆ ಮಾಡಿದಾಗ ಮನುಷ್ಯನ ಕೆಲವೊಂದು ರೋಗಗಳ ನಿವಾರಣೆ ಆಗ್ತದೆ ಅಂತ ನಿಶ್ಚಿತ ಹೇಳಿದ್ದಾರೆ. ಆದರೆ ಬೆಲೆ ಬಾಳಿದೆ ಅಂತ ಅದಕ್ಕೆ. ಇಂಚಲ ಕರ್ಜೆಯಲ್ಲಿ ಯಾರೂ ಅದನ್ನು ಖರೀದಿ ಮಾಡಲ್ಲಂತೆ, ಮಾರ್ವಾಡಿಗಳು ಮಾತ್ರ ಖರೀದಿ ಮಾಡ್ತಾರಂತೆ. ನಿನ್ನೆ ನಮಗೆ ಒಬ್ಬ ಪೈಲ್ವಾನ್ ಹೇಳ್ತಿದ್ದ, ಪೈಲ್ವಾನ್ ನಮಗೆ ಯಾಕೆ ಹೇಳಿದ ಅಂತಂದರೆ ನಾನು ಸ್ವಲ್ಪ ನಿಮಗೆ ತೊಗೊಂಡು ಬರಬೇಕಂತೀನಿ ಅಂತೇಳಿ ಹೇಳ್ತಿದ್ದ. ತೋರಿಸು ಸಲುವಾಗಿ ನೀವು ನೋಡಿದ್ರೆ ಅಂದ್ರೆ ಹೋಗ್ಬೋದು. ಕಿಮ್ಮತ್ತ ಹೆಂಗೆ ಕಿಲೋ ಅಂತ ಹೇಳಿಲ್ಲವ. ಅದರ ಹೆಸರು ಕಾರ್ಲಿಕಾಯಿ ಅಂತೈತಿ, ಸಿಹಿ ಕಾರ್ಲಿಕಾಯಿ, ಸಿಹಿ ಕಾರ್ಲಿಕಾಯಿ, ಕಹಿ ಕಾರ್ಲಿಕಾಯಿ ಅಲ್ಲ, ಸಿಹಿ ಕಾರ್ಲಿಕಾಯಿ. ಈ ಥರ ಈ ಸಿಹಿ ಕಾರ್ಲಿಕಾಯಿ ಪಂಚಮ ಕಾಲದಲ್ಲಿ ಇಲ್ಲಿ ನಡೆದಿದೆ. ಈಗ ಒಂದು ಸಿಹಿ ಕಾರ್ಲಿಕಾಯಿ ಇದೆ, ಅದು ಯಾರಿಗೆ ಹತ್ತಬೇಕು? ಖರೆ ಈ ಒಂದು ಕಾರ್ಲಿಕಾಯಿಯನ್ನು ಎಲ್ಲರೂ ತಿಂದರೂ ಮುಗಿಯಂಗೆ ಇಲ್ಲದ. ಭಗವಂತರ ಸಾಕ್ಷಾತ್ ವಾಣಿ ಕೇಳಲಿಕ್ಕೆ ಸಿಗಲ್ಲ, ಮನಃ ಪರಿಜ್ಞಾನಿಗಳು ಕೂಡ ಇಲ್ಲ, ಸಾಮಾನ್ಯ ಅರ್ಹಂತ ಕೇವಲಿಗಳು ಕೂಡ ಇಲ್ಲ, ದ್ವಾದಶಾಂಗ ಜ್ಞಾನಿಗಳ ಅಭಾವ ಇದೆ. ಇರುವಂತಹ ಶಾಸ್ತ್ರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಜನಗಳಿಗೆ ತಿಳಿಸುವಂತಹ ಮುನಿಗಳ ಅಭಾವವೂ ಕೂಡ ಇದೆ. ಇದೇ ಒಂದು ಕಾರಣದಿಂದ ಪಂಚಮ ಕಾಲದಲ್ಲಿ ಸ್ವಾಧ್ಯಾಯದ ಅಭಾವ ಇರುವುದರಿಂದ ಮುನಿಗಳಲ್ಲಿ ಶಿಥಿಲಾಚಾರ ಬಂದಿದೆ. ಮುನಿಯಾಗಿ ಪರಿಗ್ರಹವನ್ನು ಬಿಟ್ಟು ಮತ್ತೆ ಪರಿಗ್ರಹವನ್ನು ಗ್ರಹಣ ಮಾಡೋದು ಅಂತಂದರೆ ಈ ಥರ ಯಾಕೆ ಆಗ್ತದೆ? ಸ್ವಾಧ್ಯಾಯ ಇಲ್ಲದಕ್ಕೆ, ಜ್ಞಾನ ಇಲ್ಲದಕ್ಕೆ, ಭಯ ಇಲ್ಲದಕ್ಕೆ. ಜ್ಞಾನ ಬಂದರೆ ಭಯ ಇರೋದು. ಇದು ತತ್ವ, ಇದು ಕುತತ್ವ, ಅತತ್ವ, ಇದು ಮಾರ್ಗ, ಇದು ಅಮಾರ್ಗ, ಇದು ಸನ್ಮಾರ್ಗ, ಇದು ದುರ್ಮಾರ್ಗ ಅನ್ನುವಂಥ ವಿವೇಕ ಬರಬೇಕು ಅಂತಂದರೆ ಸ್ವಾಧ್ಯಾಯ ಬೇಕೋ ಬೇಡೋ? ಸ್ವಾಧ್ಯಾಯ ಇಲ್ಲದೇನೆ ಮುನಿ ಆಯಿತು ಅಂತಂದರೆ ಪಿಂಚಿ ಕಮಂಡ್ಲು ದಿಗಂಬರ್ ವಿಶಿಷ್ಟ ಆಗೋದು. ಆಮೇಲೆ ಪರಿಗ್ರಹ ಯಾವುದು ಬಿಡೋದಿದೆ, ಯಾವುದನ್ನು ಹಿಡೋದಿದೆ, ಯಾವುದರಿಂದ ನಾವು ಉಳಿಯೋದಿದೆ ಇದೇ ಗೊತ್ತಾಗಲಿಲ್ಲ ಅಂತಂದರೆ ಅದು ಜೀವನದೊಳಗೆ ಬಂದೇ ಬರೋದು. ಯಾವುದನ್ನು ಬಿಟ್ಟಿರ್ತೇವೆ ಅದರದ್ದು ಮಹತ್ವ ಗೊತ್ತಿರಲ್ಲ, ಯಾವುದನ್ನು ಬಿಟ್ಟು ತಗೊಂಡಿರ್ತೇವೆ ಅದರದ್ದು ಫಲ ಎಷ್ಟು ಕೆಟ್ಟ ಫಲ ಇದೆ ಅನ್ನೋದು ಗೊತ್ತಿರಲ್ಲ, ಅಂದಮೇಲೆ ಏನು ಮಾಡೋದು? ಶಿಥಿಲಾಚಾರ ಬಂದೇ ಬರೋದು. ಪಂಚಮ ಕಾಲದಲ್ಲಿ ನಿಜವಾದ ನಿರ್ಗ್ರಂಥ ಮುನಿಗಳು ನೋಡಲಿಕ್ಕೆ ಸಿಗೋದು, ಅದು ಕೂಡ ಕಷ್ಟ ಇದೆ. ಸ್ವಾಧ್ಯಾಯಶೀಲ ಮುನಿಗಳಲ್ಲಿ ಮಾತ್ರ ಶಿಥಿಲಾಚಾರ ಮುಕ್ತ ಆಚರಣೆ ನೋಡಲಿಕ್ಕೆ ಸಿಗುತ್ತೆ. ಸ್ವಾಧ್ಯಾಯ ಮಾಡಲಿಲ್ಲ ಅಂತಂದರೆ ಶಿಥಿಲಾಚಾರ ಬಂದೇ ಬರೋದು, ನಿಯಮದಿಂದ ಬರುತ್ತೆ ಅದು. ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ಅಧ್ಯಯನ ಮಾಡದ ವಿದ್ಯಾರ್ಥಿ ಒಂದು ವರ್ಷದವರೆಗೆ ಸಾಲಿಗೆ ಹೋಗಿ ಬಂದ, ಒಂದೂ ದಿವಸ ಸಾಲಿ ತಪ್ಪಿಸಲಿಲ್ಲ, ಆದರೆ ಅಧ್ಯಯನ ಮಾಡಲೇ ಇಲ್ಲ. ಸ್ಕೂಲಿನೊಳಗಿಂದ ಏನು ಹೇಳಿತು ಅದನ್ನು ಹಿಡ್ಕೊಳ್ಳಲಿಲ್ಲ, ಮನೆಯೊಳಗೆ ಬಂದ ಅಧ್ಯಯನ ಮಾಡಲಿಲ್ಲ, ಶಾಲೆಯನ್ನು ತಪ್ಪಿಸಿಲ್ಲ. ಆ ವಿದ್ಯಾರ್ಥಿ ಪಾಸ್ ಆಗ್ತಾನೋ ಅಥವಾ ಫೇಲ್ ಆಗ್ತಾನೋ? ಫೇಲ್ ಆಗ್ತಾನೆ. ಅದೇ ಥರ ಶ್ರಾವಕ ಅವಸ್ಥೆಯನ್ನು ತ್ಯಾಗ ಮಾಡಿ ಮುನಿ ಅವಸ್ಥೆಗೆ ಬಂದ ನಂತರ ನಾವು ಮುನಿ ಧರ್ಮದ ಸಂಪೂರ್ಣ ಮುನಿಚರ್ಯೆಯ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಲಿಲ್ಲ, ಆತ್ಮ ಸಂಶೋಧನೆಯನ್ನು ಮಾಡಿಕೊಳ್ಳಲಿಲ್ಲ, ಆತ್ಮ ಕರ್ಮಗಳನ್ನು ತಿಳ್ಕೊಳ್ಳಲಿಲ್ಲ, ಶರೀರದ ಆತ್ಮದ ಭೇದವನ್ನು ಅರಿತುಕೊಳ್ಳಲಿಲ್ಲ ಅಂತಂದರೆ ಶಿಥಿಲಾಚಾರವನ್ನು ಹೇಗೆ ದೂರ ಮಾಡಲಿಕ್ಕೆ ಸಾಧ್ಯ? ನಾವು ಶಿಥಿಲಾಚಾರ ಬರುವುದಕ್ಕೆ ಹಜಾರು ದಾರಿಗಳಿವೆ, ಸಾವಿರಾರು ದಾರಿಗಳು, ಆದರೆ ಶಿಥಿಲಾಚಾರವನ್ನು ಬಿಡಲಿಕ್ಕೆ ಆ ಸಾವಿರಾರು ದ್ವಾರಗಳನ್ನು ಬಂದ್ ಮಾಡಲಿಕ್ಕೆ ಒಂದೇ ದಾರಿ ಇದೆ, ಸ್ವಾಧ್ಯಾಯ. ಸ್ವಾಧ್ಯಾಯ ಮಾಡೋದು ಮತ್ತು ಚಿಂತನೆ ಮಾಡಿಕೊಳ್ಳೋದು ಯಾವುದು ಗ್ರಹಣ ಮಾಡಲಿಕ್ಕೆ ಯೋಗ್ಯ, ಯಾವುದು ಗ್ರಹಣ ಮಾಡಲಿಕ್ಕೆ ಅಯೋಗ್ಯ, ಇಷ್ಟೇ ತಿಳ್ಕೊಳ್ಳೋದು. ಗ್ರಹಣ ಮಾಡಲಿಕ್ಕೆ ಅಯೋಗ್ಯವಾದದ್ದನ್ನು ವಿಚಾರೂ ಮಾಡೋದಿಲ್ಲ, ಗ್ರಹಣೂ ಮಾಡೋದಿಲ್ಲ, ಅದನ್ನು ಒಂದು ಸಲ ತ್ಯಾಗ ಮಾಡಿತು ಅಂತಂದರೆ ತಿರುಗಿ ನೋಡೋದಿಲ್ಲ. ಪರಿಗ್ರಹವನ್ನು ಬಿಟ್ಟು ಮತ್ತೆ ಪರಿಗ್ರಹವನ್ನು ಗ್ರಹಣ ಮಾಡೋದು ಅಂತಂದರೆ ಎಷ್ಟು ಅಜ್ಞಾನತನ. ಆದರೆ ಇದರ ಫಲ ಏನಿದೆ ಅದರ ಅಧ್ಯಯನ ಮಾಡಿತು ಅಂತಂದರೆ ಭವ್ಯ ಜೀವನಿಗೆ ಮೈ ಮೇಲೆ ಮುಳ್ಳು ಬರ್ಬೋದು. ಬಿಟ್ಟಂತಹ ವಸ್ತುವನ್ನು ಗ್ರಹಣ ಮಾಡಿತಂದರೆ ಏನು ಫಲ? ಆ ಅಧ್ಯಯನಕ್ಕೂ ಹೋಗೋದೇ ಇಲ್ಲಲ್ಲ, ವಿಚಾರಕ್ಕೂ ಹೋಗಲ್ಲ, ಅಧ್ಯಯನೂ ಮಾಡಲ್ಲ. ಆಮೇಲೆ ಮುನಿ ಆಗೋದು ವ್ಯರ್ಥ ಇದೆ. ಮುನಿ ಆಗೋದು ಬೇಕಾಗಿದೆ, ಆದರೆ ಪರಿಗ್ರಹ ಬಿಟ್ಟು ಮುನಿ ಆಗೋದು ಬೇಕಾಗಿಲ್ಲ. ಪರಿಗ್ರಹ ತ್ಯಾಗ ಮಾಡಿ ಮುನಿ ಆಗೋದು ಬೇಕಾಗಿಲ್ಲ, ಮುನಿ ಆದ ನಂತರವೂ ಕೂಡ ಪರಿಗ್ರಹ ಬೇಕು ಅನ್ನೋ ಉದ್ದೇಶದಿಂದ ಮುನಿ ಆಯಿತು ಅಂತಂದರೆ ಆ ಮುನಿ ಜೀವನ ಸಫಲ ಆಗ್ಬೋದು. ಸಾಲಿಗೆ ಹೋಗೋದು ಬೇಕು, ತಪ್ಪಿಸೋದು ಬೇಡ, ಎಲ್ಲ ಬೇಕು, ಆದರೆ ಒಂದು ಬೇಡ, ಏನು? ಅಭ್ಯಾಸ ಮಾಡೋದು ಬೇಡ. ಅದೇ ಅರ್ಥ ಎಲ್ಲಿ ನೂಸ್ಕೊಳ್ಳೋರ ಪರೀಕ್ಷಾ ಬಂದಾಗ ಸ್ವಲ್ಪ ಆ ಕಡೆ ಕಡೆ ಕೂತಿರ್ತಾರೋ, ಕಾಪಿ ಹೊಡೆದು ಪಾಸ್ ಆದ್ರೆ ಮುಗಿತಪ್ಪ. ಇಷ್ಟೊಂದು ಕನಿಷ್ಠ ವಿಚಾರಗಳನ್ನು ಇಟ್ಕೊಂಡು ನಾವು ಸಾಲಿಗೆ ಹೋದರೆ ಪಾಸ್ ಆಗ್ಬೋದೇನು? ಪಾಸ್ ಆಗಲ್ಲ, ಫೇಲ್ ಆಗ್ತೀವಿ. ವಸ್ತುವಿನ ಸ್ವರೂಪವನ್ನು ಕೇವಲ ಭಗವಂತರು ಅನೇಕಾಂತ ರೂಪವಾಗಿದೆ ಅಂತ ಹೇಳಿದರು. ಅನೇಕಾಂತ ಅಂದರೆ ನಿನ್ನೆ ಅರ್ಥ ಹೇಳಿತ್ತು, ಅನೇಕೆ ಅಂತಹ ಧರ್ಮಃ ಯಸ್ಮಿನ್ ವಿದ್ಯಂತೆ ಸ ಅನೇಕಾಂತಃ. ಅನೇಕೆ ಅಂತಹ ಧರ್ಮಃ, ಹಲವು ಅಂತಗಳು ಅಂದರೆ ಧರ್ಮಗಳು ಇರುವುದರಿಂದ ವಸ್ತುವಿನ ಹೆಸರು ಅನೇಕಾಂತ. ಅನೇಕಾಂತ ಅನ್ನತಕ್ಕಂತಹ ಶಬ್ದ ವಸ್ತುವಿಗೆ ಸಂಬಂಧಪಟ್ಟದ್ದು. ಅನೇಕ ಹಲವು ಧರ್ಮಗಳಿವೆಯೋ ಎಲ್ಲಿ, ಅದು ವಸ್ತು. ಆ ವಸ್ತು ಅನೇಕಾಂತ ಧರ್ಮವುಳ್ಳದ್ದು ಅಂದರೆ ಅನಂತ ಧರ್ಮವುಳ್ಳದ್ದು. ಈ ಅನಂತ ಧರ್ಮವನ್ನು ಹೊಂದಿರತಕ್ಕಂತಹ ಈ ವಸ್ತುವಿನ ಕಥನ ಮಾಡಬೇಕು ಅಂತಂದರೆ ನಾವು ಶಾದ್ವಾದದ ಆಲಂಬನೆಯನ್ನು ಮಾಡಬೇಕು. ಎರಡನೆಯದು ಶಾದ್ವಾದ. ಜೈನ ಧರ್ಮದ ಮೌಲಿಕ ವಿಶೇಷತೆಗಳಲ್ಲಿ ಮೊದಲನೆಯ ಮೌಲಿಕ ವಿಶೇಷತೆ ಯಾವುದು? ಅನೇಕಾಂತ. ಎರಡನೆಯದು ಶಾದ್ವಾದ. ಏನು ವ್ಯತ್ಯಾಸ ಅನೇಕಾಂತ ಮತ್ತು ಶಾದ್ವಾದ ಅಂದರೆ ಏನು? ಅನೇಕಾಂತ ಅಂತಂದರೆ ಅನಂತ ಧರ್ಮಗಳಿಂದ ಕೂಡಿರುವಂತಹ ವಸ್ತು, ಅನೇಕಾಂತ ಇದು. ಶಾದ್ವಾದ ಅಂದರೆ ಆ ಗುಣಗಳನ್ನು, ವಸ್ತುವಿನಲ್ಲಿರತಕ್ಕಂತಹ ಅನಂತ ಗುಣಗಳನ್ನು ವ್ಯಕ್ತ ಮಾಡುವಂತಹ ಪದ್ಧತಿ, ವ್ಯಕ್ತ ಮಾಡುವಂತಹ ಶೈಲಿ, ವ್ಯಕ್ತ ಮಾಡುವಂತಹ ಕ್ರಮ, ವ್ಯಕ್ತ ಮಾಡುವಂತಹ ವಿಧಿವಿಧಾನ, ವ್ಯಕ್ತ ಮಾಡುವಂತಹ ಒಂದು ಕಲೆ, ವ್ಯಕ್ತ ಮಾಡುವಂಥ ಒಂದು ಸಂವಿಧಾನ, ವ್ಯಕ್ತ ಮಾಡುವಂಥ ಒಂದು ನಿಯಮ, ಎಷ್ಟು ಪ್ರಕಾರದಿಂದ ವ್ಯಕ್ತ ಮಾಡಬಹುದು ಅಂತಂದರೆ ಏಳು ಪ್ರಕಾರದಿಂದ ವ್ಯಕ್ತ ಮಾಡಬಹುದು. ವಸ್ತುವಿನ ಸ್ವರೂಪವನ್ನು ನಾವು ಏಳು ಪ್ರಕಾರದಿಂದ ಮಾತ್ರ ವ್ಯಕ್ತ ಮಾಡಬಹುದು, ಏಳಕ್ಕಿಂತ ಹೆಚ್ಚು ಹೆಚ್ಚಿನ ವಿಧಿಯಿಂದ, ಎಂಟನೇ ವಿಧಿ ಇಲ್ಲ, ವಿಧಿ ಏಳೇ ಪ್ರಕಾರದ್ದು. ಯಾವಾಗ ವಸ್ತುವಿನ ಕಥನವನ್ನು ಮಾಡಿದರೂ ಏಳು ಪ್ರಕಾರದಿಂದಲೇ ಮಾಡಬಹುದೇ ವಿನಃ ಒಂದು ಹೆಚ್ಚನೂ ಇಲ್ಲ, ಒಂದು ಕಡಿಮೆನೂ ಇಲ್ಲ. ಅವು ಏಳು ಯಾವ್ಯಾವು? ಸಪ್ತಭಂಗಿ ಶಾದ್ವಾದ ಕೇಳಿದಿರಲ್ಲ ಯಾವಾಗ ಈ ಶಬ್ದ, ಸಪ್ತಭಂಗಿ ಶಾದ್ವಾದ ಕಥನ. ಶಾದ್ವಾದ ಕಥನ ಏನಿದೆಯಲ್ಲ ಅದು ಸಪ್ತಭಂಗಿ ಉಳ್ಳದ್ದು. ಭಂಗಿ ಅಂದರೆ ಭಂಗ, ಭೇದ, ಭೇದ. ಶಾದ್ವಾದ ಕಥನ, ಕಥನಕ್ಕೆ ಏಳು ಭೇದಗಳಿವೆ. ಶಾದ್ ಅಸ್ತಿ, ಶಾತ್ ನಾಸ್ತಿ, ಶಾತ್ ಅಸ್ತಿ ನಾಸ್ತಿ, ಶಾತ್ ಅವಕ್ತವ್ಯ, ಶಾತ್ ಅಸ್ತಿ ಅವಕ್ತವ್ಯ, ಶಾತ್ ನಾಸ್ತಿ ಅವಕ್ತವ್ಯ, ಶಾತ್ ಅಸ್ತಿ ನಾಸ್ತಿ ಅವಕ್ತವ್ಯ. ಇವು ಏಳು ಭೇದಗಳು. ಹೆಂಗೆ ನೆನ್ಪುಳಿಯವ? ಕಥನ್ ಮಾಡೋದಂತೂ ದೂರ ಉಳೀತು, ಇವು ಏಳು ಹೆಸರು ನೆನಪು ಉಳಿವಲ್ಲ, ಏನು ಮಾಡೋದ? ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಏಳು ಭೇದ ತಕ್ಷಣ ನೆನಪಿಗೆ ಉಳಿಬಹುದು. ಶಾತ್ ಬಿಟ್ಬಿಡ್ರಿ, ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ ನೋಡ್ರಿ. ಮೊದಲೇನನ್ನೋದು ಅಸ್ತಿ ನಾಸ್ತಿ ಎರಡು, ಅದನ್ನ ಮೂರನೇದು ಎರಡು ಕೂಡಿಸಿ ಹೇಳೋದು ಅದನ್ನ ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ ಮೂರಾದು ಇವ. ಇನ್ನೆಷ್ಟು ಬೇಕು ನಿಮ್ಗೆ? ಇನ್ನು ನಾಲ್ಕು ಅಲ್ಲ, ಮೊದಲ ಆ ನಾಲ್ಕರಲ್ಲಿ ಮೊದಲನೆಯದು ಅವಕ್ತವ್ಯ, ಅವಕ್ತವ್ಯ. ಇನ್ನು ಈ ಅವಕ್ತವ್ಯ ಬಿಡೋದಿಲ್ಲ, ಮತ್ತು ಅಸ್ತಿ ನಾಸ್ತಿಗಳನ್ನು ಈಗ ಹೇಗೆ ಹೇಳಿದ್ರಲ್ಲ ಅದೇ ಥರ ಇನ್ನೊಮ್ಮೆ ಹೇಳೋದು ನೋಡಿ. ಪೈಲ ಮೂರೇನು ಹೇಳಿದ್ರಿ? ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ. ಆಮೇಲೆ ಏನು ಹೇಳಿದ್ರಿ? ಅವಕ್ತವ್ಯ. ಇನ್ನು ಅಸ್ತಿ ಅವಕ್ತವ್ಯ, ನಾಸ್ತಿ ಅವಕ್ತವ್ಯ ಮತ್ತು ಅಸ್ತಿ ನಾಸ್ತಿ ಅವಕ್ತವ್ಯ. ಅವ ಮೂರು ಕಡೆ ಹಚ್ಚೋದು ಬಾಯ್ಪಾಟ ಅದು ಅಲ್ಲ. ತಲೆ ಹಿಡ್ಕೊಂಡು ಕುಂಡ್ಬೇಡ್ರಿ, ಇವ್ಯಾಣ ಬಂದು ಹೊಸಾದೇನು ಬಂತಂತ. ಈಗ ಅದರದ್ದು ಅರ್ಥ ಎಲ್ಲ ಅಗದಿ ಕ್ಲಿಯರ್ ಮಾಡಿ ಹೇಳ್ತೀವಿ, ಒಂದೊಂದು ಉದಾಹರಣೆ ಕೊಟ್ಟು ತಿಳಿದು ಬರ್ತದೆ, ಈಜಿ ತಿಳಿದು ಬರ್ತದೆ. ಒಳ್ಳೆಯ ವಿಷಯ ಇದೆ ಇವತ್ತಿಂದು. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ, ಒಟ್ಟು ನಿದ್ದೆ ಮಾಡಬೇಡ್ರಿ. ಇಂಥ ವಿಷಯಗಳನ್ನು, ಅಮೂಲ್ಯ ವಿಷಯಗಳನ್ನು ತಿಳ್ಕೊಳ್ಳುವಾಗ ಸ್ವಲ್ಪ ಟ್ರೈ ಮಾಡಬೇಕು, ಪ್ರಯತ್ನ ಮಾಡಬೇಕು. ಕಠಿಣ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಸರಳ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಹಜವಾಗಿರಬೇಕು. ಅದು ಸಹಜವಾಗಿ ತಿಳಿದು ಬರ್ತಿರ್ತದೆ, ಅದನ್ನೇನು ತಿಳ್ಕೊಳ್ಳೋದು? ಆದರೆ ಯಾವುದು ಕಠಿಣ ಇದೆಯಲ್ಲ ಅದಕ್ಕೆ ಹೆಚ್ಚು ಮಾರ್ಕ್ಸ್ ಇರ್ತಾವೆ. ಮೊದಲಿನ ಐದು ಪ್ರಶ್ನೆಗಳಿಗೆ ಉತ್ತರ ಬರೆದವರಿಗೆ 50 ಮಾರ್ಕ್ಸ್ಗಳು, ಅಂತಂದರೆ 10 ಮಾರ್ಕ್ಸ್. ಉಳಿದ 50 ಪ್ರಶ್ನೆಗಳಿಗೆ, ಉಳಿದ 50 ಪ್ರಶ್ನೆ ಇದಾವೆ ಅವುಗಳಿಗೆ ಒಂದೊಂದೇ ಮಾರ್ಕ್ಸ್. ಅವೆಲ್ಲ ಸರಳಿವೆ, ಅವು ಎಲ್ಲ ಸರಳಿವೆ. ಸರಳ ಇರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದೇನು ಕಠಿಣ ಅಲ್ಲ, ಲಾಸ್ಟ್ಗೆ ಬರೆಯೋಣ. ಆದರೆ ಮೊದಲು ಯಾವ ಕಠಿಣ ಇವೆ ಅಲ್ಲ ಆ ಪ್ರಶ್ನೆಗಳಿಗೆ ಉತ್ತರ ಮೊದಲು ಬರೆಯೋಣ, ಟ್ರೈ ಮಾಡೋಣ ಬರೀಲಿಕ್ಕೆ. ಟ್ರೈ ಮಾಡಿದರೆ ಒಂದು 50% ಆದರೂ ಸಕ್ಸಸ್ ಆಗತೀವಲ್ಲ. 50% ಸಕ್ಸಸ್ ಆದೀವಿ ಅಂತಂದರೆ ಎಷ್ಟು ಮಾರ್ಕ್ಸ್ ಸಿಗ್ತವೋ, 50 ಮಾರ್ಕ್ಸ್ ಇದ್ದು ಅಂತಂದರೆ 25 ಅಂತೂ ಗ್ಯಾರಂಟಿ. ಅರ್ಧ ತಪ್ಪು ಬರೆಯೋದು, ಅರ್ಧ ಸರಿ ಬರೆಯೋದು. ಏಳು ಭಂಗ ತಿಳಿಯಿತು, ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ ಅವಕ್ತವ್ಯ ಸ್ಯಾತ್, ಅಸ್ತಿ ಅವಕ್ತವ್ಯ ನಾಸ್ತಿ ಅವಕ್ತವ್ಯ ಅಸ್ತಿ ನಾಸ್ತಿ ಅವಕ್ತವ್ಯ. ಅದು ಏಳು ಭೇದ, ಎಲ್ಲರಿಗೂ ಭಯಪಟ್ಟದು ಅಲ್ಲ ನೋಡ್ರಿ. ತಲೆ ನಡೆಸ್ತಂತಂದ್ರೆ ಎಲ್ಲ ಆಗುತ್ತೆ, ತಲೆ ನಡೆಸಲಿಲ್ಲ ಅಂತಂದ್ರೆ ಇದೇನು ಹೊಸದ ವಿಷಯ, ಅದಸ್ತಿ ನಾಸ್ತಿ ಅವಕ್ತವ್ಯ ಏನು ಹೇಳ್ತಾರೋ ಏನು ಮನಸ್ಸು ನುಗಾಡ, ಈ ಥರ ಎಲ್ಲ ಆಗ್ತೈತೆ ಅದ. ಇನ್ನು ಶಾತ್ ಅಂತಕ್ಕಂಥ ಶಬ್ದವನ್ನು ಬಿಡೋದಿಲ್ಲ. ಶಾತ್ ಅಸ್ತಿ ಶಾತ್, ನಾಸ್ತಿ ಶಾತ್, ಅಸ್ತಿ ನಾಸ್ತಿ ಶಾತ್, ಅವಕ್ತವ್ಯ ಶಾತ್, ಅಸ್ತಿ ಅವಕ್ತವ್ಯ ಶಾತ್, ನಾಸ್ತಿ ಅವಕ್ತವ್ಯ ಶಾತ್, ಅಸ್ತಿ ನಾಸ್ತಿ ಅವಕ್ತವ್ಯ. ಶಾತ್ ಇಲ್ಲ, ಲಾಸ್ಟ್ಗೆ ಹಚ್ಚೋದಿಲ್ಲ, ಶುರುವಾತ್ನಲ್ಲಿ ಹಚ್ಚೋದು. ಇವು ಸಪ್ತಭಂಗಿ ಶಾದ್ವಾದ ಅಂದರೆ ಅನೇಕಾಂತ ಧರ್ಮವನ್ನು ಹೊಂದಿರತಕ್ಕಂತಹ ಚೇತನ ಮತ್ತು ಅಚೇತನ ಇವು ಎರಡೂ ಪದಾರ್ಥಗಳು ಅನಂತ ಧರ್ಮವನ್ನು ಹೊಂದಿವೆ. ಜಗತ್ತಿನ ಯಾವುದೇ ವಸ್ತು ಎಷ್ಟು ಧರ್ಮಗಳನ್ನು ಎಷ್ಟು ಗುಣಗಳನ್ನು ಹೊಂದಿರೋದು, ಧರ್ಮ ಅಂದರೆ ಗುಣ, ಎಷ್ಟು ಗುಣಗಳಿಂದ ಕೂಡಿಕೊಂಡಿದೆ ಪ್ರತಿಯೊಂದು ವಸ್ತು, ಸಂಖ್ಯಾತೋ ಅಸಂಖ್ಯಾತೋ ಅನಂತೋ ಅನಂತ ಅನಂತ. ಅಂತ ಅಂದರೆ ಧರ್ಮ, ಅನಂತ ಅಂದರೆ ಅಂತವಿಲ್ಲದಷ್ಟು ಧರ್ಮ, ಅಂತವಿಲ್ಲದಷ್ಟು ಧರ್ಮ ಅಂತಂದ್ರೆ ಏನು ಅಂತಂದರೆ ಕನ್ನಡದೊಳಗೆ ಕೊನೆ, ಕೊನೆ ಅಂತ ಅರ್ಥ ಅಲ್ಲ. ಅಂತ ಅಂತಂದರೆ ಇಲ್ಲಿ ಧರ್ಮಗಳು ಗುಣಗಳು ಶಕ್ತಿಗಳು, ದ್ರವ್ಯದಲ್ಲಿ ಗುಣಗಳು ಎಷ್ಟು ಅನಂತ, ಧರ್ಮಗಳು ಎಷ್ಟಿವೆ ಅನಂತ, ದ್ರವ್ಯದಲ್ಲಿ ಶಕ್ತಿ ಎಷ್ಟಿದೆ ಅನಂತ. ಅಂತ ಅಂತಂದರೆ ಇಲ್ಲಿ ಧರ್ಮ ಗುಣ ಅಂತ ಅರ್ಥ. ಪ್ರತಿಯೊಂದು ವಸ್ತುವಿನಲ್ಲಿ ಅನಂತ ಗುಣಗಳಿವೆ ಅಥವಾ ಇಲ್ಲ, ಇವೆ. ನಿನ್ನೆ ಒಂದು ಉದಾಹರಣೆ ಕೊಟ್ಟಿತ್ತು, ಬೆಂಕಿಯಲ್ಲಿ ಎಷ್ಟು ಗುಣಗಳಿವೆ, ಅನಂತಿವೆ. ಅವುಗಳಿಂದ ಅವುಗಳಲ್ಲಿ ಕೆಲವೊಂದನ್ನಾದರೂ ನಾವು ಹೇಳಿತಲ್ಲ, ತಿಳ್ಕೊಂಡಿದ್ದೀವಿ ಎಷ್ಟಿವೆ. ಬೆಂಕಿಯಲ್ಲಿ ಉಷ್ಣ ಗುಣವೂ ಇದೆ, ಬೆಳಕನ್ನು ನೀಡುವಂಥ ಶಕ್ತಿನೂ ಇದೆ, ಪ್ರಕಾಶಕ ಇದೆ, ಹಾಂ, ಆಮೇಲೆ ಸುಡುವಂಥ ಶಕ್ತಿ ಇದೆ, ಭಸ್ಮಕ ಶಕ್ತಿನೂ ಇದೆ, ಸುಡುತ್ತದೆ. ಬೆಂಕಿ ಭಸ್ಮಕ ಗುಣವುಳ್ಳದ್ದು, ಬೆಂಕಿ ಪ್ರಕಾಶ ಗುಣವುಳ್ಳದ್ದು, ಬೆಂಕಿ ಉಷ್ಣ ಗುಣವುಳ್ಳದ್ದು. ಈ ಥರ ಒಂದೊಂದು 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 ಹೇಳ್ತಾ ಹೋದರೆ ಅನಂತಿವೆ ಅಂತ. ಇನ್ನು ಈ ಬೆಂಕಿಯಲ್ಲಿ ಇರತಕ್ಕಂತಹ ಗುಣಗಳನ್ನು ನಾವು ಎಷ್ಟು ಪ್ರಕಾರದಿಂದ ವ್ಯಾಖ್ಯಾನ ಮಾಡಬಹುದು ಅಂತಂದರೆ ಏಳು ಪ್ರಕಾರದಿಂದ ವ್ಯಾಖ್ಯಾನ ಮಾಡಬಹುದು. ಏಳು ಪ್ರಕಾರದಿಂದ, ಎಂಟು ಪ್ರಕಾರದಿಂದ ಸಾಧ್ಯ ಇಲ್ಲ, ಆರು ಪ್ರಕಾರದಿಂದ ಸಾಧ್ಯ ಇಲ್ಲ. ಆರು ಪ್ರಕಾರದಿಂದ ಮಾಡಿತು ಅಂತಂದರೆ ವಸ್ತುವಿನ ಕಥನ ಮಿಥ್ಯ ಆಗ್ತದೆ. ಏಳು ಪ್ರಕಾರದಿಂದ ಮಾಡಿ ತೋರಿಸ್ತು ಅಂತಂದರೆ ವಸ್ತುವಿನ ಕಥನ ಸಮ್ಯಕ್ ಆಗ್ತದೆ, ಸತ್ಯ ಆಗ್ತದೆ. ಎಂಟು ಪ್ರಕಾರದಿಂದ ಮಾಡಿತು ಅಂತಂದರೆ ಅದು ಕಾಲ್ಪನಿಕ ಆಗ್ತದೆ, ಕಾಲ್ಪನಿಕ. ಕಲ್ಪನೆಯಿಂದ ಕಥನ ಮಾಡೋದು ಕಷ್ಟ, ಮಾಡಿದ್ರೂ ಅದು ವಸ್ತುವಿನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ ಅಂದಮೇಲೆ ಅದು ಕಥನ ಮಿಥ್ಯಾ ಕಥನ. ಅದಕ್ಕೆ ಕೇವಲಿ ಭಗವಂತರು ಅನೇಕಾಂತ ಜೈನ ಧರ್ಮವನ್ನು ವ್ಯಾಖ್ಯಾನ ಮಾಡುವಾಗ ಏಳು ಪದ್ಧತಿಗಳನ್ನು ಅವಲಂಬಿಸಿ ಆಲಂಬನೆ ಮಾಡಿಕೊಂಡು ಏಳು ಪ್ರಕಾರದಿಂದ ವಸ್ತುವಿನ ಸ್ವರೂಪವನ್ನು ತಿಳಿಸಿಕೊಟ್ರು. ಇದಕ್ಕೆ ನಾವೊಂದು ಉದಾಹರಣೆಯ ಮೂಲಕವಾಗಿ ಹೋಗೋಣ. ಇನ್ನೊಂದು ಮಾತನ್ನು ಲಕ್ಷ್ಯದಲ್ಲಿಟ್ಕೊಳ್ಳಿ, ಈ ಸಪ್ತ ಕಥನವನ್ನು ಮಾಡುವಾಗ, ಏಳು ಪ್ರಕಾರದ ಕಥನವನ್ನು ಮಾಡುವಾಗ ಇಲ್ಲಿ ಅಪೇಕ್ಷಾಕೃತ ಕಥನ ಇರ್ತದೆ. ಒಂದು ಅಪೇಕ್ಷೆಯಿಂದ ಹೇಗೆ, ಇನ್ನೊಂದು ಅಪೇಕ್ಷೆಯಿಂದ ಹಾಗೆ. ಅಪೇಕ್ಷೆ ಅಂದರೆ ದೃಷ್ಟಿ, ಒಂದು ದೃಷ್ಟಿಯಿಂದ ಹೀಗೆ ಇನ್ನೊಂದು ದೃಷ್ಟಿಯಿಂದ ಹಾಗೆ, ಈ ಥರದ ಕಥನ ಇರ್ತದೆ. ಆ ದೃಷ್ಟಿ ಮುಖ್ಯವಾಗಿ ಯಾವ ಥರದಲ್ಲಿ ಹೇಳುವಂತಹ ಪದ್ಧತಿ ಇದೆ ಅಂತಂದರೆ, ಸ್ವಚತುಷ್ಟಯದ ಅಪೇಕ್ಷೆಯಿಂದ ಹೀಗೆ, ಪರಚತುಷ್ಟಯದ ಅಪೇಕ್ಷೆಯಿಂದ ಹಾಗೆ. ಸ್ವಚತುಷ್ಟಯ ನಾಲ್ಕು ಪ್ರಕಾರದ್ದು, ಪರಚತುಷ್ಟಯನೂ ನಾಲ್ಕು ಪ್ರಕಾರದ್ದು. ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಇವು ನಾಲ್ಕು ನೆನಪಿಡ್ತೀರಿ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ. ದ್ರವ್ಯ ಅಂದರೆ ವಸ್ತು, ಕ್ಷೇತ್ರ ಅಂದರೆ ಆ ವಸ್ತು ಯಾವ ಜಾಗದಲ್ಲಿದೆ ಅದು ಕ್ಷೇತ್ರ. ದ್ರವ್ಯ, ಕ್ಷೇತ್ರ, ಕಾಲ, ಆ ವಸ್ತು ಯಾವ ಕಾಲದಲ್ಲಿ ಇದೆ ಅದು ಕಾಲ. ಪಂಚಮ ಕಾಲದಲ್ಲಿದೆಯೋ, ಚತುರ್ಥ ಕಾಲದಿದೆಯೋ, ಇದೇ ಕಾಲದಲ್ಲಿದೆಯೋ, ಸೋಮವಾರ ದಿನ ಇದೆಯೋ ಅಥವಾ ಮಂಗಳವಾರ ದಿನ ಇದೆಯೋ, ವರ್ತಮಾನದಲ್ಲಿದೆಯೋ ಅಥವಾ ಭೂತದಲ್ಲಿದೆಯೋ, ಇದು ಕಾಲ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಆ ವಸ್ತುವಿನ ವರ್ತಮಾನ ಭಾವಗಳು ಹೇಗಿವೆ ಅದು ಭಾವ. ಈ ನಾಲ್ಕು ಪ್ರಕಾರದವುಗಳಿಗೆ ಸ್ವಚತುಷ್ಟಯನು ಅಂದರು. ಚತುಷ್ಟಯ ಅಂದರೆ ನಾಲ್ಕು. ಸ್ವ ಅಂದರೆ ತನ್ನ ದೃಷ್ಟಿಯಿಂದ, ತನ್ನ ಅಪೇಕ್ಷೆಯಿಂದ, ಮತ್ತು ಪರಚತುಷ್ಟಯದ ಅಪೇಕ್ಷೆಯಿಂದ ಅಂತಂದರೆ ಪರರ ದೃಷ್ಟಿಯಿಂದ, ಪರರ ಅಪೇಕ್ಷೆಯಿಂದ. ಅಂದರೆ ಸ್ವಚತುಷ್ಟಯದಿಂದ ಈ ವಸ್ತು ಹೀಗೆ ಇದೆ, ಪರಚತುಷ್ಟಯದ ಅಪೇಕ್ಷೆಯಿಂದ ಈ ವಸ್ತು ಹೀಗೆ ಇದೆ. ಯಾವ ವಸ್ತು? ಒಂದೇ ವಸ್ತು. ಯಾವುದನ್ನು ಕಥನ ಮಾಡ್ತಾ ಇದ್ದೇವೆ ಆ ವಸ್ತು ಸ್ವಚತುಷ್ಟಯದಿಂದ ಹೀಗಿದೆ, ಆದರೆ ಪರಚತುಷ್ಟಯದಿಂದ ಈ ಥರ ಇದೆ. ಹೀಗೆ ಹೇಳುವುದಕ್ಕೆ ಶಾದ್ವಾದ ಕಥನ. ಶಾದ್ವಾದ ಜಿನ್ವಾಣಿ, ದ್ವಾದಶಾಂಗ ಜಿನ್ವಾಣಿ, ಶಾದ್ವಾದ ಕಥನ ಕೇಳ್ತೀರಲ್ಲ ಜೈನ ಧರ್ಮದೊಳಗೆ, ಅದರ ಅರ್ಥ ತಿಳ್ಕೊಳ್ಳಿ. ತಿಳ್ಕೊಳ್ಳಿಕ್ಕೆ ಕೂತಿದ್ದೀರ ಅಂದಮೇಲೆ ಸ್ವಲ್ಪ ತಿಳ್ಕೊಂಡೇ ಬಿಡ್ರಿ ಅದನ್ನು. ಶಾತ್ ಅಂದರೆ ದೃಷ್ಟಿ, ಯಾವುದೇ ಒಂದು ದೃಷ್ಟಿಯಿಂದ ಹೇಗೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಶಾತ್ ಶಬ್ದ ಇಟ್ಟಿದ್ದಾರೆ. ಸಾ ಬರೆದು ಯದ್ ಒತ್ತು ಕೊಡಬೇಕು, ಆಮೇಲೆ ತ ಅರ್ಧ ಹಲಂತ್. ಶಾತ್ ವಾದ ಈ ಎರಡು ಶಬ್ದನ ಕೂಡಿಸಿದಾಗ ಶಾದ್ವಾದ ಈ ಥರ ಶಬ್ದ ಆಗುತ್ತೆ. ಶಾದ್ವಾದ, ಶಾತ್ವಾದ, ಶಾದ್ವಾದ ಅಂದರೆ ದೃಷ್ಟಿಯ ಕಥನಕ್ಕೆ ಶಾದ್ವಾದ ಅನ್ನುತ್ತಾರೆ. ಯಾವುದೇ ಒಂದು ದೃಷ್ಟಿಯ ಕಥನವನ್ನು ಮಾಡುವುದಕ್ಕೆ ಶಾದ್ವಾದ ಅನ್ನುತ್ತಾರೆ. ಶಾದ್ವಾದ ಅಂದರೆ ಏಕಾಂತ ಕಥನಲ್ಲ, ಯಾವುದೇ ಒಂದು ದೃಷ್ಟಿಯಿಂದ ಈ ಥರ, ಮತ್ತೊಂದು ದೃಷ್ಟಿಯಿಂದ ಆ ಥರ, ಇದಕ್ಕೆ ಶಾದ್ವಾದ ಕಥನ ಅನ್ನುತ್ತಾರೆ. ತಿಳ್ಕೊಳ್ತೀರಿ? ಕಣ್ಣು ಮುಚ್ಚಬೇಡ್ರಿ, ತಿಳಿಲ್ಲ. ಹಾಂ, ಕಣ್ಣು ಮುಚ್ಚಿರಿ ಅಂದರೆ ತಿಳಿಲ್ಲ. ಅದು ಈಗ ಕಣ್ಣು ಮುಚ್ಚೋದಿಲ್ಲ, ರಾತ್ರಿ ಹಂತ 10 ಗಂಟೆಗೆ. ಒಂದು ಸ್ವಲ್ಪ ವಿಷಯ ಜಟಿಲ್ ಇದ್ರೂ ಸರಳ ಮಾಡ್ತಾ ಇದ್ದೀವಿ. ಅನೇಕಾಂತ ಮತ್ತು ಶಾದ್ವಾದದಷ್ಟು ಕಠಿಣ ವಿಷಯ ಯಾವುದೂ ಇಲ್ಲ, ಮತ್ತು ಒಮ್ಮೆ ತಿಳಿಯಿತು ಅಂತಂದರೆ ಇದಕ್ಕಿಂತ ಸರಳ ಯಾವುದೂ ಇಲ್ಲ. ಎಲ್ಲ ವಿಷಯಗಳಲ್ಲಿ ಕಠಿಣ ವಿಷಯ ಯಾವುದು ಅಂದರೆ ಗಣಿತ. ಒಮ್ಮೆ ತಿಳಿಲಿಲ್ಲ ಅಂತಂದರೆ ಒಟ್ಟ ತಿಳಿಲ್ಲ, ಒಮ್ಮೆ ತಿಳಿದು ಬಂತು ಅಂತಂದರೆ ಅಡ್ಡಿ ಇಲ್ಲ. ಗಣಿತದ ಹಾಗೆ ನೋಡಿ, 7 ಭೇದಗಳನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದೀರಿ. ಅನಂತ ಚತುಷ್ಟಯಗಳು ಎಷ್ಟು ಪ್ರಕಾರದ್ದು? ಸ್ವಚತುಷ್ಟಯ, ಪರಚತುಷ್ಟಯ ಅಂತ ಹೇಳಿಬಿಟ್ಟು 4 ಪ್ರಕಾರ, ಇವು 8. ಇದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡಿದ್ದೀರಿ. ಇನ್ನು ಕಥನಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಇದನ್ನು ತಿಳಿಸೋದಿದೆ ನೋಡಿ. ರಾಮ ಯಾರು? ದಶರಥನ ಮಗ. ರಾಮ ಮಗ, ರಾಮ ಕೇವಲ ಮಗನೇ ಇದ್ದಾನೆ, ಕೇವಲ ರಾಮ ಪುತ್ರನೇ ಹೌದು. ಇದು ಏಕಾಂತ ಅಥವಾ ಅನೇಕಾಂತ?
ಹಾಂ.
ರಾಮ ಅನ್ನತಕ್ಕಂತಹ ಒಬ್ಬ ವ್ಯಕ್ತಿ ಚೇತನ ವಸ್ತು. ರಾಮ ಕೇವಲ ಪುತ್ರ ಅಂತಂದ್ರೆ ತಪ್ಪಾಗುತ್ತೆ, ಏಕಾಂತ ಆಗ್ತದೆ. ಯಾಕೆಂತಂದರೆ ರಾಮ ವಿವಾಹಿತ ವ್ಯಕ್ತಿ, ಆತ ಪತಿ ಹೌದಲ್ಲೋ? ಪತಿನೂ ಹೌದು. ರಾಮ ವಿವಾಹಿತ ವ್ಯಕ್ತಿನೂ ಹೌದು, ವಿವಾಹ ಆದ ನಂತರ ಮಕ್ಕಳು ಹುಟ್ಟಿದ್ದಾರೆ, ಲವಕುಶ ಇಬ್ಬರು. ಆಮೇಲೆ ರಾಮ ತಂದೆ ಹೌದಲ್ಲೋ, ತಂದೆನೂ ಹೌದು. ರಾಮ ಪುತ್ರ ಹೌದಲ್ಲೋ, ಪುತ್ರನೂ ಹೌದು. ತಂದೆ ಹೌದಲ್ಲೋ, ತಂದೆನೂ ಹೌದು. ಪತಿ ಹೌದಲ್ಲೋ, ಪತಿನೂ ಹೌದು. ಅಣ್ಣ ಹೌದಲ್ಲೋ, ಅಣ್ಣನೂ ಹೌದು. ರಾಮನಲ್ಲಿ ಈ ಥರದ ಗುಣಗಳು ಎಷ್ಟಿವೆ? ಅನಂತಿವೆ. ಇವಂತೂ ಸಂಸಾರಕ್ಕೆ ಸಂಬಂಧಪಡುವಂಥ ಗುಣಗಳು. ಆದರೆ ರಾಮ ಅನ್ನತಕ್ಕಂತಹ ಒಬ್ಬ ವ್ಯಕ್ತಿ, ಒಬ್ಬ ಆತ್ಮ, ಆ ಆತ್ಮನಲ್ಲಿ ಆತ್ಮಿಕ ಗುಣಗಳು ಎಷ್ಟಿವೆ? ಅನಂತಿವೆ. ಈ ಅನಂತ ಗುಣಗಳನ್ನು ಯಾವ ಥರ ವ್ಯಕ್ತ ಮಾಡಿ ಹೇಳಬೇಕು ಅನ್ನುವಂತಹ ಯಾವ ಕಥನಿದೆ, ಆ ಕಥನದ ಹೆಸರೇ ಶಾದ್ವಾದ ಕಥನ. ಶಾದ್ವಾದ ಕಥನದಲ್ಲಿ ನಾವು ಏಳು ಪ್ರಕಾರದಿಂದ ಕಥನ ಮಾಡ್ತೇವೆ. ಮೊದಲನೇ ಕಥನ ಶಾದ್ ಅಸ್ಥಿ ಕಥನ. ಶಾದ್ ಅಸ್ಥಿ ರಾಮನ ಉದಾಹರಣೆ ಜೊತೆಯಲ್ಲಿ ತಕ್ಕೊಂಡಿದ್ದೇವೆ. ರಾಮ ಶಾದ್ ಅಸ್ಥಿ, ಅಸ್ಥಿ ಕಥನ ಮಾಡಬೇಕು. ಅಸ್ಥಿ ಅಂದರೆ ಇದ್ದಾನೆ, ನಾಸ್ತಿ ಅಂದರೆ ಇಲ್ಲ. ಇದ್ದಾನೆ ಇಲ್ಲ, ಎರಡೂ ಕಥನ ಮಾಡಬೇಕು. ಶಾದ್ ಅಸ್ಥಿ, ಯಾವುದೇ ಒಂದು ದೃಷ್ಟಿಯಿಂದ ರಾಮ ಹೀಗೆ ಇದ್ದಾನೆ, ಮತ್ತೊಂದು ದೃಷ್ಟಿಯಿಂದ ರಾಮ ಹೀಗೆ ಇಲ್ಲ. ಅದನ್ನು ಹೇಗೆ ಹೇಳೋದು? ರಾಮ ಪುತ್ರ, ರಾಮನು ಒಬ್ಬ ಪುತ್ರ. ಯಾರ ಪುತ್ರ ಅಂತ ಪ್ರಶ್ನೆ ಆಗುತ್ತೆ. ದಶರಥನ ಪುತ್ರ. ದಶರಥ ಯಾರು? ರಾಮನ ತಂದೆ. ರಾಮನಿಗೆ ದಶರಥ, ರಾಮನಿಗೆ ದಶರಥ ತನ್ನವನು ಅನಿಸಿಕೊಳ್ತಾನೋ ಅಥವಾ ಬೇರೆಯವನು? ದಶರಥ ತನ್ನ ತಂದೆಯೋ ಅಥವಾ ಬೇರೆಯವರ ತಂದೆ? ಅದಕ್ಕಾಗಿ ನಾವು ಇಲ್ಲಿ ರಾಮನ ಉದಾಹರಣೆಯನ್ನು ತಂದೆ. ನಾವು ಯಾವ ಉದಾಹರಣೆ ಅಂತಂದೆ? ರಾಮನ ಉದಾಹರಣೆ ಅಂತ. ರಾಮ ಯಾರ ತಂದೆ? ರಾಮ ಯಾರ ತಂದೆ? ದಶರಥನ. ದಶರಥನ ತಂದೆ, ಲವಕುಶರ ತಂದೆ. ರಾಮ ಯಾರ ಪುತ್ರ? ತನ್ನ ತಂದೆಯ ಪುತ್ರ, ಪರರ ತಂದೆಯ ಪುತ್ರನಲ್ಲ. ಹೌದಲ್ಲ? ನೀವು ಯಾರ ಮಕ್ಕಳು? ನಮ್ಮ ತಂದೆಯ ಮಕ್ಕಳು, ನಮ್ಮ ತಂದೆಯ ಮಕ್ಕಳು. ನೀವು ನಿಮ್ಮ ತಂದೆಯ ಮಕ್ಕಳು, ಇದು ಸತ್ಯ. ಇದು ಅಸ್ಥಿ ಕಥನಾಯಿತು. ಆದರೆ ಸ್ವಚತುಷ್ಟಯದ ಅಪೇಕ್ಷೆಯಿಂದಾಯಿತೋ ಅಥವಾ ಪರಚತುಷ್ಟಯದ ಅಪೇಕ್ಷೆಯಿಂದಾಯಿತೋ? ಸ್ವಚತುಷ್ಟಯ ಅಂದರೆ ನೀವು ಎಲ್ಲಿದ್ದೀರಲ್ಲ ಈ ಜಾಗದಲ್ಲಿ, ನೀವು ಎಲ್ಲಿದ್ದೀರಿ ಇದೇ ಜಾಗದಲ್ಲಿ, ಇದು ಸ್ವಕ್ಷೇತ್ರ. ಸ್ವಕ್ಷೇತ್ರ, ನೀವು ಯಾವ ಸ್ವಕ್ಷೇತ್ರದಲ್ಲಿದ್ದೀರಲ್ಲ ಅಲ್ಲಿ ನೀವು ಮಕ್ಕಳು. ಯಾರ ಮಕ್ಕಳು? ನಿಮ್ಮ ತಂದೆಯ ಮಕ್ಕಳು. ನಿಮ್ಮ ಅಂದರೆ ಸ್ವ ನಿಜ ತಂದೆಯ ಮಕ್ಕಳು. ನಿಮ್ಮ ತಂದೆಯ ಮಕ್ಕಳು ನೀವು. ಇದು ಸ್ವಚತುಷ್ಟಯ. ಸ್ವಕ್ಷೇತ್ರ, ಸ್ವಕಾಲ, ಕಾಲ ಈ ಕಾಲದಲ್ಲಿ, ಸ್ವಕಾಲ ಇದು ಈ ಕಾಲದಲ್ಲಿ. ನೀವು ಯಾರ ಮಕ್ಕಳು? ತಂದೆಯ ಮಕ್ಕಳು ಇದೇ ಕಾಲದಲ್ಲಿ. ಏನು ಭೂತಕಾಲದಲ್ಲಿ ನೀವು ನಿಮ್ಮ ತಂದೆಯ ಮಕ್ಕಳು? ಈಗಿನ ತಂದೆ ವರ್ತಮಾನ ಕಾಲ, ವರ್ತಮಾನ ಕ್ಷೇತ್ರ, ವರ್ತಮಾನ ಕಾಲ, ವರ್ತಮಾನ ದ್ರವ್ಯ, ವರ್ತಮಾನ ದ್ರವ್ಯ, ನೀವು ದ್ರವ್ಯ, ನೀವು ಮಗ, ಮಗ ದ್ರವ್ಯ, ನಿಮ್ಮ ದ್ರವ್ಯ ನಿಮ್ಮದೇ, ಅದು ನಿಮ್ಮ ಆತ್ಮ, ನಿಮ್ಮ ಶರೀರ ನಿಮ್ಮದೇ, ಇದು ದ್ರವ್ಯ. ಯಾವ ಕ್ಷೇತ್ರದಲ್ಲಿದೆ ಇದು ದ್ರವ್ಯ? ಮಂದಿರದಲ್ಲಿದೆ. ಇದು ಕ್ಷೇತ್ರ, ಮಂದಿರ ಕ್ಷೇತ್ರ. ಯಾವ ಕಾಲದಲ್ಲಿದೆ, ಭೂತಕಾಲದಲ್ಲಿದೇನು ಈ ದ್ರವ್ಯ? ವರ್ತಮಾನ ಕಾಲದಲ್ಲಿದೆ, ಭವಿಷ್ಯತ್ ಕಾಲದಲ್ಲೂ ಇಲ್ಲ. ಇದು ಕಾಲ. ಭಾವ ವರ್ತಮಾನದಲ್ಲಿರ್ತಕ್ಕಂತಹ ನಿಮ್ಮ ಆತ್ಮಭಾವಗಳು, ನಿಮ್ಮ ಶರೀರ ಭಾವಗಳು ಏನನ್ನು ಸೂಚಿಸ್ತಾ ಇವೆ ಅಂತಂದರೆ, ನಿಮ್ಮ ಶರೀರ ಭಾವ ನೀವು ಇಂಥವರದ್ದೇ ತಂದೆ ಆಗಿದ್ದೀರಿ ಅನ್ನುವತಕ್ಕಂಥದ್ದನ್ನು ಸೂಚಿಸ್ತಾ ಇವೆ ಭಾವಗಳು. ನೀವು ನಿಮ್ಮ ತಂದೆಯಂತಹ ಲಕ್ಷಣಗಳನ್ನು ಶರೀರದಲ್ಲಿ ಹೊಂದಿದ್ದೀರಾ? ಇವು ಶರೀರದ ಭಾವಗಳು. ಆತ್ಮದಲ್ಲಿಯೂ ಕೂಡ ನೀವು ನಿಮ್ಮ ಭಾವಗಳನ್ನು ಪರಿಶೀಲಿಸಿ ನೋಡಿದಾಗ, ನಮ್ಮ ತಂದೆ ಯಾರು ಇಂತಹ ಭಾವಗಳನ್ನೇ ಹೊಂದಿದ್ದೀರಲ್ಲ? ಏನು ಪರತಂದೆಯವರನ್ನು ನೋಡಿ ಇವರು ನಮ್ಮ ತಂದೆ ಅಂತ ಭಾವವನ್ನು ಹೊಂದಿರ್ತೀರೋ? ಇಲ್ಲ. ನಾವು ನಮ್ಮ ಭಾವಗಳಲ್ಲಿ ನಮ್ಮ ತಂದೆಯ ಬಗ್ಗೆನೇ ನಾವು ನಮ್ಮ ಭಾವಗಳನ್ನು ಹೊಂದಿದ್ದೇವೆ. ಪರತಂದೆಯ ಭಾವಗಳನ್ನು ನಾವು ಹೊಂದಿಲ್ಲ. ಪರತಂದೆಯನ್ನು ನೋಡಿದಾಗ ನಾವು ಇವರು ನಮ್ಮ ತಂದೆ ಅಲ್ಲ ಅಂತ ಅಂತೀವಿ. ಅವರು ಬೇರೆಯವರ ತಂದೆ, ನಾವು ನಮ್ಮ ತಂದೆಯವರು ಬೇರೆ, ನಾವು ನಮ್ಮ ತಂದೆಯ ಮಕ್ಕಳು, ಅವರು ಅವರ ತಂದೆಯ ಮಕ್ಕಳು. ಆದರೆ ಅವರ ತಂದೆಯ ಅಪೇಕ್ಷೆಯಿಂದ ನಾವು ಮಕ್ಕಳಲ್ಲ. ಇದು ನಾಸ್ತಿಕತನ. ಶಾತ್ ನಾಸ್ತಿ, ಶಾತ್ ಅಸ್ತಿ. ಸ್ವಚತುಷ್ಟಯದಿಂದ ಶಾತ್ ಅಸ್ತಿಕತನ, ಪರಚತುಷ್ಟಯದಿಂದ ಶಾತ್ ನಾಸ್ತಿಕತನ. ಒಬ್ಬ ಮುಂದೆ ಹುಡುಗ ಕೂತ್ಕೊಂಡಿದ್ದಾನೆ, ನೀವು ಕೂತ್ಕೊಂಡಿದ್ದೀರ. ನೀವು ನಿಮ್ಮ ತಂದೆಯ ಅಪೇಕ್ಷೆಯಿಂದ, ನೀವು ನಿಮ್ಮ ಕ್ಷೇತ್ರದಿಂದ, ನಿಮ್ಮ ಕಾಲದಿಂದ, ನಿಮ್ಮ ಭಾವದಿಂದ, ನಿಮ್ಮ ದ್ರವ್ಯದಿಂದ ನೀವು ಮಗ. ಸ್ವತಂದೆಯ ಅಪೇಕ್ಷೆಯಿಂದ ಮಗ. ಇದು ಅಸ್ತಿಕಥನ ಆಯಿತು. ನಾಸ್ತಿಕಥನ ಪರಚತುಷ್ಟಯದ ಅಪೇಕ್ಷೆಯಿಂದ. ಈ ಹುಡುಗ ಅವರ ಮಗ, ಅವನೂ ತಂದೆ, ನಮ್ಮ ತಂದೆಯೂ ಕೂಡ ತಂದೆ. ಆದರೆ ಆ ತಂದೆಯ ಅಪೇಕ್ಷೆಯಿಂದ ನಾನು ಮಗನಲ್ಲ. ಅವನ ಮಗ ಏನು ಇಲ್ಲ. ಆ ತಂದೆಯ ಅಪೇಕ್ಷೆಯಿಂದ ನಾನು ಮಗನಲ್ಲ, ನನ್ನ ತಂದೆಯ ಅಪೇಕ್ಷೆಯಿಂದ ನಾನು ಮಗ. ಇದು ಅಸ್ತಿಕಥನಾಯಿತು. ಪರ ತಂದೆಗಳ ಅಪೇಕ್ಷೆಯಿಂದ ನಾನು ಮಗನಲ್ಲ ಅನ್ನೋದು ಇದು ನಾಸ್ತಿಕಥನಾಯಿತು. ಅಂದರೆ ನಾವು ಮಗನೂ ಹೌದು, ಮಗ ಅಲ್ಲನೂ ಹೌದು. ಇನ್ನು ಅಧ್ಯಾತ್ಮದೊಳಗೆ ಹೆಚ್ಚು ಮ್ಯಾಲೆ ಹೋದ್ರಿ ಅಂತಂದ್ರೆ ನೀವು ಯಾರ ಮಗನೂ ಅಲ್ಲ, ಏನಿಲ್ಲ, ಅಲ್ಲಲ್ಲ, ಯಾಣಲ್ಲ. ಈ ಸಂಸಾರದಲ್ಲಿ ಕೇವಲ ಆತ್ಮನನ್ನು ಬಿಟ್ಟರೆ ಯಾವುದಿಲ್ಲ. ಆ ನಮಾಜ್ ಬಿದ್ದಾಗ ನಾವು ಸಿದ್ಧ ಪರಮೇಶ್ವರಿ ಆಗ. ಅವರು ಜಗತ್ತಿನಲ್ಲಿ ಯಾವುದು ನನ್ನದಲ್ಲ, ನಾನು ಯಾರವನೂ ಅಲ್ಲ. ಇವೆಲ್ಲ ವ್ಯವಹಾರದ ಸಂಬಂಧಗಳು ಕೇವಲ ಸಾಂಸಾರಿಕವಾಗಿವೆ. ನಿಜವಾಗಲೂ ನನ್ನ ಸಂಬಂಧ ಯಾರಿಂದಲೂ ಇಲ್ಲ. ನಾನು ಒಬ್ಬ ಚೇತನ ಆತ್ಮ, ಅನಾದಿಕಾಲದಿಂದ ಇದ್ದೇನೆ, ಅನಾದಿಕಾಲದವರೆಗೆ ಇರುತ್ತೇನೆ. ನನ್ನ ವಿನಾಶವಿಲ್ಲ, ನನ್ನಲ್ಲಿ ಬೇರೆಯವರ ಅಸ್ತಿತ್ವವಿಲ್ಲ, ನನ್ನ ಅಸ್ತಿತ್ವ ಬೇರೆಯವರಿಲ್ಲ. ಹಿಂಗೆ ಇಲ್ಲ ಇಲ್ಲ ಅಲ್ಲ ಅಲ್ಲ ಅನ್ಕೋತ ಹೋಗೋದು, ಅದು ಆಧ್ಯಾತ್ಮ ಕಥನ. ಅಸ್ಥಿ ಕಥನ ತಿಳಿತಲ್ಲ, ರಾಮ ತಂದೆ ಯಾರ ಅಪೇಕ್ಷೆಯಿಂದ ತಂದೆ, ತನ್ನ ಹಾಂ ಲವಕುಶರ ಅಪೇಕ್ಷೆಯಿಂದ ತಂದೆ, ರಾಮ ದಶರಥನ ಅಪೇಕ್ಷೆಯಿಂದ ಮಗ. ಅಂದರೆ ರಾಮ ಒಬ್ಬನೇ ತಂದೆಯೂ ಹೌದು, ಮಗನೂ ಹೌದು, ಪತಿಯೂ ಹೌದು, ಅಣ್ಣನೂ ಹೌದು. ಇಂಥ ಸಂಬಂಧಗಳು ಎಷ್ಟಿವೆ ಸಂಸಾರದಲ್ಲಿ, ಅದೆಲ್ಲ ಹೌದು. ಇದು ಅಸ್ಥಿ ಕಥನ. ರಾಮ ಏನು ಇದ್ದಾನೆ ಅದೆಲ್ಲ ಅಸ್ಥಿ ಕಥನ. ರಾಮ ತಂದೆ ಇಲ್ಲ, ಏನು ಇದ್ದಾನೆ, ಆದರೆ ರಾಮ ತಂದೆ ಇಲ್ಲ. ಯಾರ ಅಪೇಕ್ಷೆಯಿಂದ? ದಶರಥನನ್ನು ಬಿಟ್ಟು ಪರರ ಅಪೇಕ್ಷೆಯಿಂದ ರಾಮ ಮಗನಲ್ಲ. ಲವಕುಶರ ಅಪೇಕ್ಷೆಯಿಂದ ರಾಮ ತಂದೆ, ಆದರೆ ಪರರ ಮಕ್ಕಳ ಅಪೇಕ್ಷೆಯಿಂದ ರಾಮ ತಂದೆ ಅಲ್ಲ. ಇದು ನಾಸ್ತಿಕತನ. ಪರರ ಮಕ್ಕಳ ಅಪೇಕ್ಷೆಯಿಂದ ರಾಮ ತಂದೆ ಅಲ್ಲ, ತನ್ನ ಮಕ್ಕಳ ಅಪೇಕ್ಷೆಯಿಂದ ರಾಮ ತಂದೆ. ರಾಮ ತಂದೆ ತನ್ನ ಸ್ವಚತುಷ್ಟಯದಿಂದ. ಸ್ವಚತುಷ್ಟಯ ಎಲ್ಲಿ ಇದು ಮಾಡಬೇಕು, ಘಟಾಯಿಸಬೇಕು? ಮಕ್ಕಳಲ್ಲಿ, ತನ್ನ ಮಕ್ಕಳಲ್ಲಿ ಸ್ವಚತುಷ್ಟಯ. ಸ್ವಚತುಷ್ಟಯ ನನ್ನ ಮಕ್ಕಳ ಅಪೇಕ್ಷೆಯಿಂದ ನಾನು ತಂದೆ, ನಾನು ರಾಮ, ನನ್ನ ಮಕ್ಕಳ ಅಪೇಕ್ಷೆಯಿಂದ ನಾನು ತಂದೆ. ಇದು ಸ್ವಚತುಷ್ಟಯ ಆಯಿತು. ಪರಚತುಷ್ಟಯದ ಅಪೇಕ್ಷೆಯಿಂದ ನಾನು ತಂದೆ ಅಲ್ಲ, ಅಂದರೆ ಪರ ಮಕ್ಕಳ ಅಪೇಕ್ಷೆಯಿಂದ, ಪರರ ಮಕ್ಕಳ ಅಪೇಕ್ಷೆಯಿಂದ ನಾನು ರಾಮ ತಂದೆ ಅಲ್ಲ. ಇದು ನಾಸ್ತಿ ಕಥನ. ಎರಡಾಯಿತು. ಮೂರನೆಯದು ಶಾದ್ ಅಸ್ತಿ ನಾಸ್ತಿ. ಅಸ್ತಿ ನಾಸ್ತಿ ಎರಡು ಒಮ್ಮೆ. ಒಂದು ದ್ರವ್ಯ ಏಕಕಾಲದಲ್ಲಿ ಎರಡೂ ಗುಣಗಳನ್ನು ಹೊಂದಿರುತ್ತದೆಯೋ ಅಥವಾ ಇಲ್ಲ? ಅಸ್ಥಿ ಗುಣವನ್ನು ಹೊಂದಿರುತ್ತದೆ, ನಾಸ್ತಿ ಗುಣವನ್ನು ಹೊಂದಿರುತ್ತದೆ. ಅಸ್ಥಿ ಧರ್ಮವನ್ನು ಹೊಂದಿರುತ್ತದೆ, ನಾಸ್ತಿ ಧರ್ಮವನ್ನು ಹೊಂದಿರುತ್ತದೆ. ಏಕಕಾಲದಲ್ಲಿ ಹೊಂದಿರುತ್ತದೆ. ರಾಮ ತಂದೆಯೂ ಇದ್ದಾನೆ, ತಂದೆಯೂ ಇಲ್ಲ. ತಂದೆ ಇದ್ದಾನೆ ಇಲ್ಲ ಏಕಕಾಲಕ್ಕೆ, ಎರಡನ್ನೂ ಘಟಾಯಿಸಬಹುದು ಅಥವಾ ಇಲ್ಲ? ಘಟಾಯಿಸ್ಬೋದು. ಇದ್ದಾನೆ ಇಲ್ಲ ಎರಡು ಘಟಾಯಿಸ್ತು. ಅದಕ್ಕೆ ವಸ್ತುವಿನ ಮೂರನೆಯ ಭೇದ ಶಾದ್ ಅಸ್ಥಿ ನಾಸ್ತಿ. ಅಂದರೆ ಒಂದೇ ದ್ರವ್ಯ, ಒಬ್ಬನೇ ವ್ಯಕ್ತಿ, ಅಸ್ಥಿ ನಾಸ್ತಿ ರೂಪನೂ ಇದ್ದಾನೆ, ಬೇರೆಯಾಗಿ ಅಸ್ಥಿ ರೂಪನೂ ಇದ್ದಾನೆ, ನಾಸ್ತಿ ರೂಪನೂ ಇದ್ದಾನೆ, ಅಸ್ಥಿ ನಾಸ್ತಿ ರೂಪನೂ ಇದ್ದಾನೆ. ಇದ್ದಾನೆ ಇಲ್ಲ ಒಂದೇ ವಸ್ತುವಿನಲ್ಲಿ ಘಟಾಯಿಸ್ತಾ ಇದೆಯಲ್ಲ. ಇದ್ದಾನೆ ಸ್ವಚತುಷ್ಟಯದಿಂದ ಇದ್ದಾನೆ, ಪರಚತುಷ್ಟಯದಿಂದ ಇಲ್ಲ. ಆಮೇಲೆ ಇದ್ದಾನೆ ಇಲ್ಲ ಇವು ಎರಡೂ ಒಂದೇ ವಸ್ತುವಿನಲ್ಲಿ ಇರತಕ್ಕಂಥ ಗುಣಧರ್ಮಗಳು, ಏನು ಬೇರೆ ಬೇರೆಯಲ್ಲಿರತಕ್ಕಂಥ ಗುಣಧರ್ಮಗಳು. ಅದಕ್ಕಾಗಿ ಈ ಮೂರು ವಿಧಿ ವಸ್ತುವನ್ನು ಕಥನ ಮಾಡಲಿಕ್ಕೆ. ಒಂದು ಅಸ್ಥಿ ವಿಧಿ, ಒಂದು ನಾಸ್ತಿ ವಿಧಿ, ಒಂದು ಅಸ್ಥಿ ನಾಸ್ತಿ ವಿಧಿ. ಇನ್ನು ನಾಲ್ಕನೆಯದು ಯಾವುದು? ಅವಕ್ತವ್ಯ. ಅವಕ್ತವ್ಯ ಅಂದರೆ ಹೇಳಲಿಕ್ಕೆ ಬಾರದಂತಹ ವಸ್ತುವಿಗೆ ಅವಕ್ತವ್ಯ ಅಂತಾರೆ. ವಸ್ತು ಹೇಳಲಿಕ್ಕೆ ಬರುವುದೇ ಇಲ್ಲ. ವಸ್ತುವಿನಲ್ಲಿ ಯಾವ ಗುಣಧರ್ಮಗಳಿವೆಯೋ ಅವೆಲ್ಲ ಹೇಳಲಿಕ್ಕೆ ಬರ್ತವೆ ಅಂತಕ್ಕಂಥದ್ದೇನು ನಿಯಮಿಲ್ಲ. ಬರಬಹುದು, ಬರಬಹುದೇನೂ ಇರಬಹುದು. ಎಷ್ಟು ಧರ್ಮಗಳನ್ನು ನಾವು ಕಥನ ಮಾಡಲಿಕ್ಕೆ ಸಾಧ್ಯ ಇದೆ ಅವೆಲ್ಲ ಹೇಳುವುದರಲ್ಲಿ ಬರ್ತವೆ. ಆದರೆ ಯಾವುಗಳನ್ನು ಹೇಳೋದು ಸಾಧ್ಯ ಇಲ್ಲ ಅವು ಹೇಳಲಿಕ್ಕೆ ಬರುವುದೇ ಇಲ್ಲ, ವ್ಯಕ್ತ ಮಾಡಲಿಕ್ಕೆ ಅವುಗಳನ್ನು ಸಾಧ್ಯವೇ ಇಲ್ಲ. ಅದಕ್ಕಾಗಿ ವಸ್ತು ಅವಕ್ತವ್ಯ ರೂಪನೂ ಇದೆ. ಉದಾಹರಣೆ ರಾಮ ಮೂರು ಕಥನಗಳ ಅಪೇಕ್ಷೆಯಿಂದ ಮೂರು ಥರ ಇದ್ದಾನೆ, ಅಸ್ಥಿರೂಪ, ನಾಸ್ತಿರೂಪ, ಅಸ್ಥಿನಾಸ್ತಿರೂಪ. ಅಸ್ಥಿನಾಸ್ತಿ ಈ ಎರಡನ್ನು ಏಕಕಾಲಕ್ಕೆ ವ್ಯಕ್ತ ಮಾಡೋದು ಸಾಧ್ಯತೆಯೇನು? ಈ ಪ್ರಾಂಗಣದಲ್ಲಿ ಬಿಸಿಲು ಇದೆ, ನೆರಳು ಇದೆ, ಎರಡೂ ಇದೆ. ಆದರೆ ನೆರಳನ್ನು ಹೇಳ್ಕೊಂಡ್ರೆ ಬಿಸಿಲು ಉಳಿತೈತಿ, ಬಿಸಿಲನ್ನು ಹೇಳ್ಕೊಂಡ್ರಿ ಅಂತಂದರೆ ನೆರಳು ಉಳಿತೈತಿ. ಏಕಕಾಲಕ್ಕೆ ಬಿಸಿಲು ಮತ್ತು ನೆರಳಿನ ಕಥನವನ್ನು ಮಾಡಲಿಕ್ಕೆ ಆಗ್ತದೇನು? ಈ ಕ್ಷೇತ್ರದ ಕಥನವನ್ನು ನಾವು ಕ್ಷೇತ್ರದಲ್ಲಿರ್ತಕ್ಕಂತಹ ಸ್ವರೂಪವನ್ನು ಏಕಕಾಲಕ್ಕೆ ಎರಡರ ಬಗ್ಗೆ ಏಕಕಾಲಕ್ಕೆ ಹೇಳೋದು ಯಾವ ಥರ ಅಸಾಧ್ಯ ಇದೆಯಲ್ಲ, ಅದೇ ಥರ ರಾಮನನ್ನು ಏಕಕಾಲಕ್ಕೆ ವ್ಯಕ್ತ ಮಾಡುವುದು ಕಷ್ಟ. ರಾಮ ತನ್ನ ತಂದೆಯ ಅಪೇಕ್ಷೆಯಿಂದ ಪುತ್ರನಿದ್ದಾನೆ ಇದನ್ನು ಹೇಳುವಾಗ ಇದನ್ನೇ ಹೇಳ್ತೇವೆ ವಿನಃ ಪುತ್ರ ಇಲ್ಲ ಅನ್ನತಕ್ಕಂಥದ್ದನ್ನು ಅದೇ ಕಾಲದಲ್ಲಿ ಹೇಳೋದು ಸಾಧ್ಯವೇ ಇಲ್ಲ. ಕ್ರಮದಿಂದಲೇ ಹೇಳಬೇಕು. ರಾಮ ತನ್ನ ತಂದೆಯ ಅಪೇಕ್ಷೆಯಿಂದ ಮಗನಿದ್ದಾನೆ. ಇದು ಹೇಳಿದ ನಂತರ ಪರರ ತಂದೆಗಳ ಅಪೇಕ್ಷೆಯಿಂದ ಮಗನಲ್ಲ, ಇದನ್ನು ಹೇಳಿದ ನಂತರ ಅದನ್ನು ಹೇಳಬೇಕು. ಎರಡನ್ನೂ ಏಕಕಾಲಕ್ಕೆ ಹೇಳೋಕ್ಕೆ ಸಾಧ್ಯ ಇದೆಯೇನು? ಸಾಧ್ಯ ಇಲ್ಲ. ಆ ಸಾಧ್ಯ ಇಲ್ಲ ಅನ್ನತಕ್ಕಂತಹ ಒಂದು ಶಕ್ತಿನೂ ಕೂಡ ದ್ರವ್ಯದಲ್ಲಿ ಉಂಟು. ಅದಕ್ಕೂ ಒಂದು ಧರ್ಮ ಅಥವಾ ಗುಣ ಅಥವಾ ಶಕ್ತಿ ಅಂತ ಹೇಳಿದ್ದಾರೆ. ಅದು ಅವಕ್ತವ್ಯ ರೂಪ ಶಕ್ತಿ. ಇಷ್ಟೆಲ್ಲ ಗುಣಗಳು ದ್ರವ್ಯದಲ್ಲಿ ಇರುವಾಗ ಅವುಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಅಪೇಕ್ಷೆಯಿಂದ ಸಾಧ್ಯ ಇಲ್ಲ? ಏಕಕಾಲಕ್ಕೆ ಹೇಳೋದು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದು ಕೂಡ ಒಂದು ಅಸ್ತಿತ್ವವಿದೆಯಲ್ಲ ಆ ದ್ರವ್ಯದಲ್ಲಿ. ಏಕಕಾಲದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕ್ರಮದಿಂದಲೇ ಹೇಳಬೇಕು. ಹೇಳಲಿಕ್ಕೆ ಬರ್ತದೆ, ಹೇಳಲಿಕ್ಕೆ ಬರಲ್ಲ, ಎರಡು ಗುಣ ಇದಾವಲ್ಲ, ಎರಡೂ ಇವೆ. ಇದಕ್ಕೆ ಅವಕ್ತವ್ಯ ಅಂತಾರೆ. ರಾಮ ಅಸ್ಥಿರೂಪನೂ ಇದ್ದಾನೆ, ನಾಸ್ತಿರೂಪನೂ ಇದ್ದಾನೆ. ಆ ಅಸ್ಥಿ ನಾಸ್ತಿಯನ್ನು ಏಕಕಾಲಕ್ಕೆ ಹೇಳೋದು ಕಷ್ಟ ಇದೆ, ಆದ್ದರಿಂದ ಅವಕ್ತವ್ಯ ರೂಪಿದ್ದಾನೆ. ಹೇಳೋದು ಕಷ್ಟ ಇದೆ, ಹೇಳಲಿಕ್ಕೆ ಬರಲ್ಲ, ಆದ್ದರಿಂದ ಅವಕ್ತವ್ಯ ರೂಪಿದ್ದಾನೆ. ಅಂದರೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ. ಅವಕ್ತವ್ಯ, ವಕ್ತವ್ಯ ರೂಪಿಲ್ಲ, ಅವಕ್ತವ್ಯ ರೂಪಿದ್ದಾನೆ. ಇನ್ನು ಐದನೇ ಭೇದ ಆಯಿತು, ಎರಡು ನಿಮಿಷದೊಳಗೆ. ಹಾಂ, ಅಸ್ಥಿ ಅವಕ್ತವ್ಯ, ಅಸ್ಥಿ ಅವಕ್ತವ್ಯ. ನೋಡಿ, ರಾಮ ಇದ್ದಾನೆ. ಈ ಥರದ ಇದ್ದಾನೆ ಅಂತಕ್ಕಂಥ ಗುಣಗಳು ಅದರೊಳಗೆ ಎಷ್ಟಿವೆ? ಅನಂತಿವೆ. ರಾಮ ಪುತ್ರನಿದ್ದಾನೆ, ರಾಮ ಪತಿ ಇದ್ದಾನೆ, ರಾಮ ತಂದೆ ಇದ್ದಾನೆ. ಈ ಇದ್ದಾನೆ ಅಂತಕ್ಕಂಥ ಅಸ್ಥಿ ಗುಣಗಳು, ಸ್ವಚತುರಶ್ರಯದ ಅಪೇಕ್ಷೆಯಿಂದ ಅಸ್ಥಿ ಗುಣಗಳು ಎಷ್ಟಿವೆ ಅದರೊಳಗೆ? ಅನಂತಿವೆಯಲ್ಲ. ಅದಕ್ಕೆ ಅಸ್ಥಿ ಕಥನಗಳು ಏಕಕಾಲದಲ್ಲಿ ಹೇಳುವುದರಲ್ಲಿ ಬರ್ತವೇನು? ಅನಂತ ಗುಣಗಳು, ಅಸ್ಥಿರೂಪ ಇರುವಂಥ ಅನಂತ ಗುಣಗಳು, ಅವುಗಳನ್ನು ನಾವು ಏಕಕಾಲದಲ್ಲಿ ಹೇಳಬಹುದೇನು? ಕ್ರಮವಾಗಿ ಹೇಳಬೇಕಲ್ಲ. ಅದಕ್ಕಾಗಿ ಈ ಐದನೇ ಭೇದದ ಹೆಸರೇನು? ಶಾತ್ ಅಸ್ಥಿ ಅವಕ್ತವ್ಯ. ಅಸ್ಥಿ ಅವಕ್ತವ್ಯ, ಅಸ್ಥಿನೂ ಕೂಡ ಅವಕ್ತವ್ಯ ರೂಪವೇ ಆಗಿದೆ. ರಾಮ ಸ್ವಚತುಷ್ಟಯದ ಅಪೇಕ್ಷೆಯಿಂದ ತಂದೆಯೂ ಆಗಿದ್ದಾನೆ, ಮಗನೂ ಆಗಿದ್ದಾನೆ, ಪತಿಯೂ ಆಗಿದ್ದಾನೆ, ಅಣ್ಣನೂ ಆಗಿದ್ದಾನೆ, ಇಷ್ಟೆಲ್ಲ ಆಗಿದ್ದಾನೆ. ಇಷ್ಟೆಲ್ಲ ಆದದ್ದನ್ನು ಅಸ್ಥಿರೂಪ ಈ ಕಥನವನ್ನು ಏಕಕಾಲದಲ್ಲಿ ಹೇಳಲಿಕ್ಕೆ ಸಾಧ್ಯತೆಯೇನು ಇಲ್ಲ. ಆದ್ದರಿಂದ ಶಾತ್ ಅಸ್ಥಿ ಅವಕ್ತವ್ಯ, ಅಸ್ಥಿ ಗುಣಗಳು ಕೂಡ ಅವಕ್ತವ್ಯ ರೂಪವಾಗಿವೆ. ಯಾಕೆಂದರೆ ಅವುಗಳ ಸಂಖ್ಯೆ ಜಾಸ್ತಿ ಇದೆ, ಏಕಕಾಲದಲ್ಲಿ ಹೇಳುವುದು ಕಷ್ಟ. ಆದ್ದರಿಂದ ಅಸ್ಥಿ ಕಥನವೂ ಕೂಡ ಅವಕ್ತವ್ಯ ರೂಪವಾಗಿದೆ. ಸರಿಯಾಗಿ ತಿಳ್ಕೊಳ್ಳಿ, ಭಾಳ ಒಳ್ಳೆಯ ವಿಷಯ, ಮತ್ತು ಅದನ್ನು ಚಿಂತನೆ ಮಾಡ್ಕೊಳ್ಳಿ. ಇನ್ನು ಆರನೇ ಭೇದ, ಶಾತ್ ನಾಸ್ತಿ ಅವಕ್ತವ್ಯ. ರಾಮ ಇಲ್ಲ, ರಾಮ ಇಲ್ಲ, ಇಲ್ಲ 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 ಇಲ್ಲ, ಎಷ್ಟು ಕಥನ ಇಲ್ಲ ಅಂತಕ್ಕಂಥ ಗುಣಗಳು ಎಷ್ಟಿವೆ ಅವನ ಹತ್ರ? ಅನಂತ. ಇವು ಪರಚತುಷ್ಟಯದಿಂದ ಇವೆಯೋ ಅಥವಾ ಸ್ವಚತುಷ್ಟಯದಿಂದ? ಪರಚತುಷ್ಟಯದಿಂದ. ಪರಚತುಷ್ಟಯದಿಂದ ಏನೇನಿಲ್ಲ ರಾಮ? ಪರಚತುಷ್ಟಯದಿಂದ ತಂದಿನೂ ಅಲ್ಲ, ಪರಚತುಷ್ಟಯದಿಂದ ಮಗನೂ ಅಲ್ಲ, ಪರಚತುಷ್ಟಯದಿಂದ ಪತಿನೂ ಅಲ್ಲ, ಪರಚತುಷ್ಟಯದಿಂದ ಅಣ್ಣನೂ ಅಲ್ಲ. ಇಂಥ ಗುಣಗಳು ಎಷ್ಟಿವೆ? ನಾಸ್ತಿ ಕಥನಗಳು ಕೂಡ ಅನಂತಿವೆ. ಆ ನಾಸ್ತಿ ಕಥನಗಳನ್ನು ಕೂಡ ಏಕಕಾಲಕ್ಕೆ ನಾವು ಹೇಳೋದು ಸಾಧ್ಯತೆಯೇನು ಇಲ್ಲ. ಆದ್ದರಿಂದ ಆರನೇ ಭೇದದ ಹೆಸರು ಶಾತ್ ನಾಸ್ತಿ ಅವಕ್ತವ್ಯ. ನಾಸ್ತಿ ಗುಣಗಳು ಕೂಡ ಅವಕ್ತವ್ಯ ರೂಪವಾಗಿವೆ, ಅಂದರೆ ಹೇಳಲಿಕ್ಕೆ ಬರುವುದಿಲ್ಲ. ಈ ಥರ ಹೇಳಿದರು, ತಿಳಿತಲ್ಲ, ಕರೆಕ್ಟಾಗಿ ತಿಳಿತಲ್ಲ. ನಾಸ್ತಿ ಕಥನಗಳು ಕೂಡ ಅನಂತ, ಅವುಗಳು ಕೂಡ ಏಕಕಾಲದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಆರನೇ ಭೇದದ ಹೆಸರು ಶಾತ್ ನಾಸ್ತಿ ಅವಕ್ತವ್ಯ ರೂಪ. ಇನ್ನು ಏಳನೇ ಭೇದ ಶಾದ್ ಅಸ್ಥಿ ನಾಸ್ತಿ ಅವಕ್ತವ್ಯ. ಹಾಂ ನೋಡಿ, ಅಸ್ಥಿ ಕಥನಗಳು ಅನಂತ, ನಾಸ್ತಿ ಕಥನಗಳು ಅನಂತ. ಆಮೇಲೆ ಈ ಅಸ್ಥಿ ಮತ್ತು ನಾಸ್ತಿ ಎರಡನ್ನು ಸೇರಿಸಿ ಏಕಕಾಲದಲ್ಲಿ ಹೇಳುವುದು ಅಸಾಧ್ಯ. ಆದ್ದರಿಂದ ಏಳನೇ ಭೇದದ ಹೆಸರು ಅಸ್ಥಿ ನಾಸ್ತಿ ಅವಕ್ತವ್ಯ. ಈ ಎರಡೂ ಸೇರಿಸಿ ಏಕಕಾಲದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಸ್ಥಿ ಕಥನಗಳು ಅನಂತ, ನಾಸ್ತಿ ಕಥನಗಳು ಅನಂತ, ಎರಡನ್ನೂ ಸೇರಿಸಿ ನಾವು ಹೇಳೋದು ಸಾಧ್ಯತೆಯೇನು? ಆ ಥರನೂ ಹೇಳೋದು ಸಾಧ್ಯ ಇಲ್ಲ. ಆದ್ದರಿಂದ ಏಳನೇ ಭೇದದ ಹೆಸರು ಸ್ಯಾದ ಅಸ್ಥಿ ನಾಸ್ತಿ ಅವಕ್ತವ್ಯ ಅಂತ ಹೇಳಿದರು. ಅವಕ್ತವ್ಯ ಎಷ್ಟು ಪ್ರಕಾರದ್ದಾಯಿತು? ಅವಕ್ತವ್ಯ ಶಾದ ಅಸ್ಥಿ ಅವಕ್ತವ್ಯ, ಶಾದ ನಾಸ್ತಿ ಅವಕ್ತವ್ಯ, ಶಾದ ಅಸ್ಥಿ ನಾಸ್ತಿ ಅವಕ್ತವ್ಯ. ಅವಕ್ತವ್ಯ ನಾಲ್ಕು ಪ್ರಕಾರದ್ದು. ಅಸ್ಥಿ ಕಥನ ಎಷ್ಟು ಪ್ರಕಾರದ್ದಾಯಿತು? ಒಂದು ಪ್ರಕಾರದ್ದು. ಶಾದ ಅಸ್ಥಿ, ಶಾದ ನಾಸ್ತಿ, ಶಾದ ಅಸ್ಥಿ ನಾಸ್ತಿ, ಇದು ಮಿಕ್ಸಿಂಗ್ ಕಥನ ಆಯಿತು. ಈ ಥರದಲ್ಲಿ ಯಾವುದೇ ವಿಷಯವನ್ನು ನಾವು ವಿಚಾರ ಮಾಡುವಾಗ, ಚಿಂತನೆ ಮಾಡುವಾಗ, ಯಾವುದೇ ವಸ್ತುವನ್ನು ಮುಂದೆ ಇಟ್ಟುಕೊಂಡು ಚೇತನ ಅಥವಾ ಅಚೇತನ, ಆ ವಸ್ತುವಿನ ಗುಣಧರ್ಮಗಳ ಬಗ್ಗೆ ವಿಚಾರ ಮಾಡುವಾಗ ನಾವು ಏಳು ಪ್ರಕಾರದ ವಿಧಿಯನ್ನು ಆಶ್ರಯಿಸಿಕೊಂಡು ವಸ್ತು ಸ್ವರೂಪದ ಕಥನವನ್ನು ಮಾಡಬೇಕು. ಈ ಥರದ ಕಥನವನ್ನು ಮಾಡಿದಾಗ ಎಲ್ಲಿಯೂ ಕೂಡ ಏಕಾಂತವಾದ ಅನ್ನತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ಏಕಾಂತವಾದ ಬಂದರೂ ಬರಲಿ, ಆದರೆ ಅದು ಸಮ್ಯಕ್ ಇರಲಿ. ಸಮ್ಯಕ್ ಏಕಾಂತನೂ ಕೂಡ ಇದೆ, ಅದು ಕೂಡ ಸತ್ಯ. ಸಮ್ಯಕ್ ಅನೇಕಾಂತನೂ ಕೂಡ ಇದೆ, ಅದು ಕೂಡ ಒಂದು ಪ್ರಕಾರದ ಸತ್ಯ. ಆದರೆ ಮಿಥ್ಯಾ ಕಥನ, ಮಿಥ್ಯಾ ಏಕಾಂತ, ಇದು ಅಸತ್ಯ. ಮಿಥ್ಯಾ ಅನೇಕಾಂತ, ಇದು ಕೂಡ ಅಸತ್ಯ. ನಿನ್ನೆ ಹೇಳಿತ್ತು ಇದು, ಇವುಗಳಿಗೆಲ್ಲ ಒಂದೊಂದು ಉದಾಹರಣೆಯನ್ನು ಕೊಟ್ಟು, ಸಮಯ ಆಯಿತು, ಉದಾಹರಣೆ ಕೊಟ್ಟು ಹೇಳಿತ್ತು. ಏನು ಹೇಳಿತ್ತು? ಅಲ್ಲ, ಉದಾಹರಣೆ ಅಂತಂದರೆ ಇದಕ್ಕೆ ಶಾತ್ ಏಕಾಂತ. ಹಾಂ, ಆನೆ ಉದಾಹರಣೆ ಕೊಟ್ಟಿತ್ತು. ಏಕಾಂತ ಮಿಥ್ಯಾ ಏಕಾಂತ ಮತ್ತು ಸಮ್ಯಕ್ ಏಕಾಂತ, ಮಿಥ್ಯಾ ಅನೇಕಾಂತ ಮತ್ತು ಸಮ್ಯಕ್ ಅನೇಕಾಂತ. ಇದಕ್ಕೇನು ಹೇಳಿತ್ತು? ಸಮ್ಯಕ್ ಅನೇಕ ಅಂತಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಈ ಮೂರರಿಂದಲೇ ಮೋಕ್ಷ ಸಾಧ್ಯ. ಇದು ಸಮ್ಯಕ್ ಏಕಾಂತ, ಇದು ಸಮ್ಯಕ್ ಏಕಾಂತ. ಆಮೇಲೆ ವ್ಯವಹಾರ ರತ್ನತ್ರಯ ಮತ್ತು ನಿಶ್ಚಯ ರತ್ನತ್ರಯ, ಎರಡು ಪ್ರಕಾರದ ರತ್ನತ್ರಯಗಳು. ಈ ವ್ಯವಹಾರ ರತ್ನತ್ರಯವೂ ಮೋಕ್ಷಕ್ಕೆ ಕಾರಣ, ನಿಶ್ಚಯ ರತ್ನತ್ರಯವೂ ಮೋಕ್ಷಕ್ಕೆ ಕಾರಣ. ಅಂದರೆ ಎರಡೂ ಸೇರಿಸಿ ಮೋಕ್ಷಕ್ಕೆ ಕಾರಣ. ಇದು ಸಮ್ಯಕ್ ಅನೇಕಾಂತ, ಸಮ್ಯಕ್ ಅನೇಕಾಂತ. ಇದರಿಂದಲೂ ಇದೆ. ಅಂದರೆ ನಿಶ್ಚಯ ರತ್ನತ್ರಯದಿಂದಲೂ ಮೋಕ್ಷ ಇದೆ ಅಂತಂದರೆ ಇನ್ನೊಂದರಿಂದಲೂ ಇದೆ. ಸಾಪೇಕ್ಷ ಮಾಡಿಕೊಂಡು, ನಿರ್ಪೇಕ್ಷ ಮಾಡಿಕೊಂಡು ಮೋಕ್ಷ ಇಲ್ಲ. ನಿಶ್ಚಯ ರತ್ನತ್ರಯದಿಂದಲೇ ಮೋಕ್ಷ ಇದೆ, ಇದು ಏಕಾಂತ. ವ್ಯವಹಾರ ಮತ್ತು ನಿಶ್ಚಯ ಎರಡೂ ಕೂಡಿಸಿದಾಗಲೇ ಮೋಕ್ಷ ಇದೆ, ಇದು ಸಮ್ಯಕ್ ಏಕಾಂತ. ವ್ಯವಹಾರ ಮತ್ತು ನಿಶ್ಚಯ ಎರಡರಿಂದಲೂ ಮೋಕ್ಷ ಇದೆ, ಇದು ಸಮ್ಯಕ್ ಅನೇಕಾಂತ. ಈ ಥರದ ಉದಾಹರಣೆಗಳನ್ನು ಘಟಾಯಿಸಿಕೊಂಡು ಸಪ್ತಭಂಗಿ ಶಾದ್ವಾದದ ಕಥನವನ್ನು ಮಾಡಲಿಕ್ಕೆ ಕಲಿಯಬೇಕು. ಈ ವಿಷಯ ಜೈನಾಗಮ ಗ್ರಂಥಗಳಲ್ಲಿ ಅತ್ಯಂತ ಕಠಿಣವಾಗಿದ್ದರೂ ಕೂಡ ಒಂದು ಸಲ ಸರಳತೆಯಿಂದ ತಿಳಿದುಕೊಂಡರೆ ಅತ್ಯಂತ ಸರಳವಾಗಲಿಕ್ಕೆ ಸಾಧ್ಯ ಇದೆ. ಸಮಯ ಆಗಿತ್ತು.